ಆದಿತ್ಯಾತ್ ಜಾಯತೆ ವೃಷ್ಟಿ. ವಿಜ್ಞಾನ ಹೇಳಿದ್ದಲ್ಲ, ಎಂದೋ ಶಾಸ್ತ್ರ ಹೇಳಿಯಾಗಿದೆ ಇದೆಲ್ಲ ಕೂಡ. ಮಳೆ ಹೇಗೆ ಬರುತ್ತೆ, ಪ್ರೋಸೆಸ್ ಇದೆ ಮಳೆ ಬರೋದಕ್ಕೂ. ವಿಜ್ಞಾನದಲ್ಲಿ ಎಲ್ಲ ಹೇಳಿಬಿಡ್ತಾರೆ, ಫಿಸಿಕಲ್ ಹೇಳ್ತಾರೆ, ಆ ಸ್ಪಿರಿಚುವಲ್ ಕಾನ್ಸೆಪ್ಟೇ ಇಲ್ಲ. ಯಾವ್ಯಾವ ದೇವತೆ ಅನುಗ್ರಹದಿಂದ ಮಳೆ ಬರುತ್ತೆ ಇಲ್ಲಿ ಯಾವ, ಅದಕ್ಕೆ ಆ ಮಂತ್ರ ಅದಕ್ಕೆ ಶುರುವಾಗಿದೆ. ಇಂಥ ಮಂತ್ರ ಹೇಳಿದರೆ ಮಳೆ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇವೆಲ್ಲ ಕ್ರಮ ಒಂದು. ನಮಗೇನು ಗೊತ್ತೀಗ, ಅಲ್ಲಿ ಟ್ಯಾಂಕಲ್ಲಿ ನೀರಿದೆ, ಅವ್ರಿಗೆ ಫಿಲಪ್ ಮಾಡ್ತಾನೆ, ಅದು ಇಟ್ಬಿಟ್ರೆ ಹೀಗೆ ಬರ್ತಾ ಹೋಗುತ್ತೆ. ಅಲ್ಲಿ ಹೈ ಮೇಲ್ ಇದರಲ್ಲಿರುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಇರಬೇಕು, ಹರಿತಾ ಬರುತ್ತೆ, ಇದೆಲ್ಲ ಗೊತ್ತು ನಮಗೆ. ಇದೆಲ್ಲ ಮೆಟೀರಿಯಲ್ ಥಿಂಗ್ ಇದು, ಇಷ್ಟೆಲ್ಲ ಇದೆ. ನೀರು ಬಿಡೋಣ ಇಲ್ಲ, ಏನು ಮಾಡ್ತೀರಿ ಈಗ? ನೀರು ಬಂದು ಬಿಡಬೇಕಲ್ಲ, ಈಗ ಬಿಡದವರು ಪ್ರಯೋಜನ ಇಲ್ಲ. ಆ ಕಾನ್ಸೆಪ್ಟ್ ಗೊತ್ತಾಗಿಬಿಟ್ರೆ ಈ ಮೋಡದಿಂದ ಮಳೆ ಹೇಗೆ ಬರುತ್ತೆ ಎಕ್ಸ್ಪ್ಲೇನ್ ಮಾಡುತ್ತಲ್ಲ, ಅದರ ವಿಜ್ಞಾನ. ಆದರೆ ಕೊಡೋ ದೇವತೆಗಳಿದ್ದಾರೆ ಅಂತ ಹೇಳ್ತಾರಲ್ಲ, ಅದು ತತ್ವಜ್ಞಾನ. ಆ ಪೋರ್ಷನ್ ಇಗ್ನೋರ್ ಮಾಡಿಬಿಟ್ರೆ ಅದಷ್ಟು ಇದೆ, ನೀವು ಮಳೆ ಟ್ಯಾಪಲ್ಲಿ ನೀರು ಬರಬೇಕಾಗುತ್ತಷ್ಟೆ, ಬರೋದಿಲ್ಲ. ಹಾಗೆಲ್ಲ ಕೂಡ ಟ್ಯಾಂಕ್ ಫಿಲಪ್ ಆಗಿ ಬಂದರೆ ಮಾತ್ರ ಸಾಧ್ಯ, ಇಲ್ಲ ಹೋದರೆ ಇಲ್ಲ. ಅದಕ್ಕೆ ದೇವತೆ ಇಲ್ಲಿ ಹೇಗೆ ಒಬ್ಬ ಕೆಲಸಗಾರರಿಟ್ಟಿದ್ದಾರಲ್ಲ, ಹಾಗೆ ಪರಮಾತ್ಮ ದೇವತೆಗಳನ್ನು ನೇಮಿಸಿಬಿಟ್ಟಿದ್ದಾನೆ. ಇಂತಿಂಥ ಕೆಲಸ ಈ ದೇವತೆಗಳು ಮಾಡಬೇಕು ಅಂತ ಇಟ್ಟಿದ್ದಾನೆ. ಅವರೆಲ್ಲ ಹೇಗೆ ಮಾಡ್ತಾರೋ ಗೊತ್ತೇನು? ಭೀಷಾಸ್ಮಾತ್ ಉದಯತಿ ಸೂರ್ಯ, ಓಡ್ಕದ ಕೆಲಸಕ್ಕೆ ಬರ್ತಾನೆ ನೋಡಿ. ಸೂರ್ಯನೇ ಗಾಬರಿ ಅಂತ ಒಂದು ಕ್ಷಣ ತಡ ಆದರೆ ಏನಾಗುತ್ತೋ ಏನೋ, ದೇವರಿಗೆ ಹೆದರಿ ಹೇಗೆ ಮಾಡ್ತಾನಂತೆ ಪರಮಾತ್ಮ ಸೂರ್ಯ. ಅದೇ ರೀತಿ ಗಾಳಿ ಬೀಸುತ್ತಂತೆ, ನಾವು ಫ್ಯಾನ್ ಸುಮ್ಮನೆ ತಿರುಗುತ್ತಾ, ಅದು ಕರೆಂಟ್ ಬೇಕು ನಾವು ಹಾಕಬೇಕು ತಾನೆ. ಪರಮಾತ್ಮ ಫ್ಯಾನ್ ಹಾಕ್ತೇ ತಿರುಗ್ತಾ ಇರ್ತದೆ, ಅದು ಪರಮಾತ್ಮನ ಗಾಳಿ. ಅದು ಒಂದು ಪರಮಾತ್ಮ ಕಳಿಸಿದಾಗ ಗಾಳಿ ಬರಬೇಕು, ಅದೇ ರೀತಿ ಪರಮಾತ್ಮ ಕಳಿಸಿದಾಗ ಮಳೆ ಬರಬೇಕು. ಪರಮಾತ್ಮ ಕಳಿಸಿದಾಗ ಮೃತ್ಯುರ್ ಧಾವತಿ ಪಂಚಮಃ, ಈ ಸಾವು ಬರಬೇಕಾದ್ರೂ ಕೂಡ ಅಷ್ಟು ತನ್ನಷ್ಟಾನ ಬರಲಿಕ್ಕಾಗೋದಿಲ್ಲ, ಪರಮಾತ್ಮನ ಅಪ್ಪಣೆ ಅಂತ ಬರಬೇಕು ಅದೆಲ್ಲ ಕೂಡ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಈ ಸರ್ಕಾರದಲ್ಲಿ ಹೇಗೆ ಅಪಾಯಿಂಟೆಡ್ ಆಫೀಸರ್ಸ್ ಇದ್ದಾರೋ, ಇದನ್ನು ಕಾಪಿ ಮಾಡಿ ದೇವರು ನೋಡಿ ಕಾಪಿ ಮಾಡಿರೋದೆಲ್ಲ ಕೂಡ. ದೇವರು ಬೇಸಿಕಲಿ ದೇವರೆಲ್ಲ ಮಾಡಿದ್ದಾನೆ, ಅದು ಪರ್ಫೆಕ್ಟ್ ಆಗಿದೆ. ಮತ್ತೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ದಿವಸಕ್ಕೆ ಏನೇನೋ ಆಗ್ತಿರುತ್ತೆ. ಸೂರ್ಯ ಇದ್ದಕ್ಕಿದ ಬಜಾನ್ ಹೋಗ್ಬಿಟ್ರೆ 12 ಗಂಟೆಗೆ ವಾಪಸ್ ಏನು ಮಾಡಬೇಕಾಗ, ಹೋಗ್ತಾನೆ ಇವತ್ತು ಸಾಕು ನನಗೆ ಅಂತ ಹೋದ್ರೆ ಗತಿ ಏನಾಗ್ತಿತ್ತು? ನಾನು ಇವತ್ತು ಬರೋದು ಅಲ್ಲಿ ಸಿ ಎಲ್ಗೆ ಎಲ್ಲ ಹಾಕ್ಬಿಟ್ರೆ ಸಿವ ಏನು ಮಾಡಬೇಕು? ಈ ಮತ್ತೆ ಕಮಿಟೆಡ್ ಲೀವ್ ಹಾಕಿದರೆ ಗೋವಿಂದ, ಏನು ಪರಮಾತ್ಮನ ಸರ್ಕಾರದಲ್ಲೇ ವ್ಯವಸ್ಥೆ ಇಲ್ಲ. ಒಂದು ಯಾವ ಕಾಲಕ್ಕೆ ಎಷ್ಟೋ ಆ ಕಾಲ ಬರಲೇಬೇಕು ಆ ಕಾಲಕ್ಕೆ. ಎಂಥ ಆಶ್ಚರ್ಯ, ಸೂರ್ಯ ನಡ್ಕೊಂಡು ಹುಡ್ತಾನೆ, ನಡ್ಕೊಂಡು ಹಾಗೆ ಬರ್ತಾನೆ. ದೇವ್ರು ನನ್ನ ದೇವ್ರ ಮಾತನ್ನು ನಾನು ಕೇಳಬೇಕು. ಇವರು ಶಾಸನ ಮಾಡ್ತಾನೆ, ಕೇಶವ ಕೇಶವ ಶಾಸಕ ಒಂದೇ ಪಾಶಧರಾರ್ಚಿತ ಶೂರವರೇಶ. ಪರಮಾತ್ಮನನ್ನು ಕೇಶವ ಶಾಸಕ ಅಂತ ಕೊಂಡಾಡೋದು ಅದಕ್ಕೇನು, ಸರ್ವಶಾಸಕ ಪರಮಾತ್ಮ. ಆದ್ದರಿಂದನೇ ಇದು ಯಾರಿಗೆ ಕಾಣುತ್ತೆ? ವಿಮೂಢಾಹ ನಾನು ಪಶ್ಯಂತಿ, ಯಾರಿಗೆ ತಿಳುವಳಿಕೆ ಇಲ್ಲ ಅವರಿಗೆ ಕಾಣೋದಿಲ್ಲ. ಯಾರಿಗೆ ಕಾಣುತ್ತೆ? ಪಶ್ಯಂತಿ ಜ್ಞಾನಚಕ್ಷುಷಃ, ಯಾರಿಗೆ ಜ್ಞಾನದ ಕಣ್ಣಿದೆ ಅವರಿಗೆ ಕಾಣುತ್ತೆ ಅಂತ ಹೇಳುತ್ತಾರೆ. ಯಾರಿಗೆ ಜ್ಞಾನದ ಕಣ್ಣಿದೆ ಅವರಿಗೆ ಕಾಣುತ್ತೆ, ಉಳಿದವರಿಗೆ ಕಾಣೋದಿಲ್ಲ. ಎಷ್ಟು ಸುಲಭ ಇದು. ಡಾಕ್ಟರ್ ಹತ್ರ ಯಾಕೆ ಹೋಗ್ತಾನೆ? ಅವನ ಕಣ್ಣು ಬೇರೆ, ನಮ್ಮ ಕಣ್ಣು ಬೇರೆ. ನಮ್ಮದು ಬರೀ ಕಾಮನ್ ನೈ ಅಷ್ಟೇ, ಅವನದು ಎಕ್ಸ್ಪರ್ಟ್ ಕಣ್ಣು ನೋಡ್ತಿರ್ಲಿಕ್ಕೆ. ಎಷ್ಟು ಎಕ್ಸ್ಪರ್ಟ್ ಡಾಕ್ಟರ್ ನೋಡ್ತಿರ್ಲಿಕ್ಕೆ, ಓ ಏನು ಆರೋಗ್ಯ ಸರಿಯಿಲ್ಲ ಇವರಿಗೆ, ಅಷ್ಟು ಅರ್ಥ ಮಾಡ್ಕೋತಾರೆ. ಇವ್ರು ಏನು ರೋಗ ಇರಬಹುದು ನೋಡಿ, ಎಕ್ಸ್ಪರ್ಟ್ ಆಗಿದ್ದರ ಫಲ ಅದು. ಯಾತಕ್ಕಿದು ಅವು ಯಾಕೆ ತೋರಿಸ್ತಾರೆ? ಅದರ ಒಂದ್ಸರ್ತಿ ನೋಡಿಬಿಡಿ ಡಾಕ್ಟರ್, ಕೊನೆಗೆ ಒಂದ್ಸರ್ತಿ ನೋಡಿಬಿಡಿ, ಸುಮ್ಮನೆ ಎಕ್ಸ್ರೇ ತೋರಿಸ್ತಾರೆ. ಉಳಿದವ್ರು ನೋಡಿಬಿಟ್ರೆ ವರ್ಸ್ಟ್ ಫೋಟೋ ಚೆನ್ನಾಗಿಲ್ಲ, ಬೇರೆ ದೇಶ ಬರಿ ಅಂತ ಹೇಳಿಬಿಡ್ತಾರೆ. ಫೋಟೋ ಅಲ್ಲ, ಅದು ಎಕ್ಸ್ರೇ, ಅದು ಗೊತ್ತೇ ಇಲ್ಲ ಅವನಿಗೆ. ಈ ಫೋಟೋ ಡಾಕ್ಟ್ರಿಗೆ ತೋರಿಸ್ಬಿಟ್ರೆ ಅವನಿಗೆ ಅವು ಎಕ್ಸ್ರೇ ಬೇಕು. ಅವನಿಗೆ ಎಕ್ಸ್ರೇ ಓದಕ್ಕೆ ಎಲ್ಲ ಎಕ್ಸ್ರೇ ಒದೇ ರೀತಿ ಕಡ್ಡ ಕಾಡುತ್ತೆ ಉಳಿದವರಿಗೆ. ಆದರೆ ಅವನಿಗೆ ಎಲ್ಲಿ ಹೇರ್ಲೈನ್ ಫ್ರ್ಯಾಕ್ಚರ್ ಡಿಟೆಕ್ಟ್ ಮಾಡಬೇಕಾದ್ರೆ ಎಕ್ಸ್ಪರ್ಟ್ಗಳಿಗೆ ಕಷ್ಟ ಆಗುತ್ತೆ. ಎಷ್ಟೋ ಸಲ ಡಾಕ್ಟ್ರುಗಳೇ ಡಿಫರ್ ಆಗ್ತಾರೆ, ಆಗಿದೆ ಅಂತ ಒಬ್ಬ, ಆಗಿಲ್ಲ ಅಂತ ಒಬ್ಬ. ಎಷ್ಟು ಸೂಕ್ಷ್ಮ ನೋಡಿ, ದೊಡ್ಡ ಫ್ರ್ಯಾಕ್ಚರ್ ಗೊತ್ತಾಗೋದು ಬೇರೆ, ಈ ಹೇರ್ಲೈನ್ ಫ್ರ್ಯಾಕ್ಚರ್ ಗೊತ್ತಾಗಬೇಕಾದ್ರೆ ಇಲ್ಲ ಅಂತ ಬರೆದಿರ್ತಾರೆ, ಒತ್ತಾಡ್ತಿರ್ತಾರೆ, ಇನ್ನೊಬ್ಬರು ತೋರಿಸ್ತಾರೆ, ಇದೇನೇನು ಗೊತ್ತಾಗಿಲ್ಲ ಕೊಡ್ತಾರೆ, ಆಮೇಲೆ ವಾಸಿ ಆಗುತ್ತೆ. ಇದೇನು ಕೊಟ್ಟಿರ್ತಾರೆ, ಇರೋದೇ ಇಲ್ಲ. ಅಂದರೆ ಡಾಕ್ಟ್ರುಗಳೇ ಗೊಂದಲಕ್ಕೊಳಗಾಗೋ ಸಮಯ ಉಂಟು. ಆದ್ದರಿಂದ ಮುಹ್ಯಂತಿ ಎಂ ಸೂರಯ ಇದ್ದಾಗೆ, ಮುಹ್ಯಂತಿ ಎಂ ಸೂರಯ, ದೇವ್ರ ವಿಚಾರ ತಿಳ್ಕೊಳ್ಳೋದು ಸುಲಭ ಅಲ್ಲ. ಜ್ಞಾನದ ಕಣ್ಣು ಎಲ್ಲ ಕಣ್ಣಿಗಿಂತ ದೊಡ್ಡದು ಅಂತ ಹೇಳ್ತಾರೆ. ಜ್ಞಾನದ ಕಣ್ಣಿಗಿಂತ ದೊಡ್ಡ ಕಣ್ಣು ಇಲ್ಲ, ಬರೀ ಕಣ್ಣು ಎಲ್ಲರಿಗೂ ಇದೆ. ಆದರೆ ಅವರು ಓದ್ತಾನಲ್ಲ, ಅವನ ಕಣ್ಣು ಬೇರೆ ಆಗಿಬಿಡುತ್ತಾಗಲೇ. ಓದಿದ್ದ ಕಣ್ಣೇ ಬೇರೆ, ಬ್ಯಾಂಕ್ನಲ್ಲಿ ನೋಟ್ ಎಣಿಸೋನು, ಅವನು ನೋಟ್ ನೋಡೋ ರೀತಿಯೇ ಬೇರೆ, ಉಳಿದ ನೋಡೋ ರೀತಿಯೇ ಬೇರೆ. ಅವನು 10,000 ನೋಟ್ಗಳು ನೋಡಿರ್ತಾನೆ, ಇವನು ಎಲ್ಲಿ ನೋಡಿರ್ತಾನೆ ಯೋಚನೆ ಮಾಡಿ. ಅಷ್ಟು ನೋಡೋ ಚಾನ್ಸಸ್ಸೇ ಇರೋದಿಲ್ಲ. ಆದ್ದರಿಂದನೇ ಅವನು ಮೋಸ ಹೋಗೋ ಚಾನ್ಸಸ್ ಕಡಿಮೆ ಆಗುತ್ತೆ, ಉಳಿದವ್ರು ಮೋಸ ಹೋಗೋದು ಜಾಸ್ತಿ ಆಗುತ್ತೆ. ಆಯಾ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಆಗೋದು ಅಂದರೆ ಜ್ಞಾನದ ಕಣ್ಣು ಪಡೆಯೋದು ಅಂತ ಅರ್ಥ. ಯಾರು ದೇವರನ್ನು ಸರಿಯಾಗಿ ಆರಾಧನೆ ಮಾಡ್ತಾರೆ, ಶಾಸ್ತ್ರಾಧ್ಯಯನವನ್ನು ಮಾಡ್ತಾರೆ, ಅವರಿಗೆ ಜ್ಞಾನದ ಕಣ್ಣು ಬರುತ್ತಲ್ಲ, ಅವರಿಗೆ ಅದು ಕಾಣುತ್ತೆ ಅಂತ ಹೇಳಿದ್ರೆ ಅವರಿಗೆ ಅದು ಕಾಣುತ್ತೆ. ಚಿಕ್ಕ ಮಕ್ಕಳಿಗೆ ಕೆಂಡ ಗೊತ್ತಾಗೋದಿಲ್ಲ, ಮುಟ್ಲಕ್ಕೆಂತ ಹೋಗ್ತಾರೆ, ಬಿಡೋದಿಲ್ಲ. ಆದರೆ ಉಳಿದವರು ಕೆಂಪಗೆದ್ದು ನೋಡಿದ ತಕ್ಷಣ ಓ ಇದು ಕೆಂಡ ಅಂತ ಗೊತ್ತಾಗ್ಬಿಡುತ್ತಾಗಲಿ. ಮಗು ಸುಡಿಸ್ಕೊಂಡ ಮೇಲೆ ಗೊತ್ತಾಗಬೇಕು, ಇದು ಹಾಗಲ್ಲ, ನೋಡಿದ ತಕ್ಷಣ ಗೊತ್ತಾಗುತ್ತೆ. ನೋಡಿದ ತಕ್ಷಣ ಗೊತ್ತಾಗೋದು ಯಾತಕ್ಕೆ? ಜ್ಞಾನ ಚಕ್ಷುಷಃ. ಅದು ಯಾವ ಅವ್ರ ಕಣ್ಣು, ಇಬ್ಬರಿಗೂ ಕಣ್ಣು ಕಾಮನ್ನು. ಆದರೆ ಅವರಿಗೆ ಈ ಜ್ಞಾನದ ಕಣ್ಣಿಲ್ಲ, ಬರೀ ಕಣ್ಣಿದೆ. ಜ್ಞಾನದ ಕಣ್ಣಿದ್ದವರಿಗೆ ಮಾತ್ರ ಯಾವ ವಿಷಯದ ಬಗ್ಗೆ ಜ್ಞಾನ ಇರುತ್ತೋ ಆ ಕಣ್ಣು ಅವ್ರಿಗೆ ಬರುತ್ತೆ. ಇದು ಉಳಿದ ವಿಷಯ ಅವ್ರಿಗೆ ಗೊತ್ತಾಗೋದು, ಆ ಭಾಗ ಮಾತ್ರ. ಈ ಸ್ಪೆಷಲಿಸ್ಟ್ಗಳು ಏನು ಮಾಡ್ತಾರೆ, ಅದು ಒಬ್ಬರಿಗೆ ತಾವು ಏನು ಎಕ್ಸ್ಪರ್ಟೋ ಅದಕ್ಕೆ ಬಿಡುವವ್ರು ಅಲ್ಲಿ ಕೇಳಿ ಅಂತ ಹೇಳಿಬಿಡ್ತಾರೆ. ನಮ್ಮ ಸ್ಪೆಷಲೈಸೇಷನ್ ಇದರೊಳಗೆ, ಐ ಡಾಕ್ಟರ್ ಹತ್ರ ಹೋಗಿಬಿಟ್ಟು ನೀವು ಲಿವರ್ ಬಗ್ಗೆ ಮಾತಾಡಿದರೆ ಅಲ್ಲಿ ಹೋಗಿ ಅಂತ, ನಮಗೆ ಗೊತ್ತಾಗಲ್ಲ ಅಂತ ಹೇಳುತ್ತಾರೆ. ಐ ಬಿ ಎಸ್ ಓದಿಲ್ಲ ಅಂತಲ್ಲ, ಅದೇ ಅದು ಸ್ಪೆಷಲಿಟಿ ಇರೋ ಸ್ಪೆಷಲೈಸೇಷನ್ ಅವ್ರು ಮಾಡಿ ನಾನು ಮಾಡಿಲ್ಲ ಅಂತ ಹೇಳಿದ್ದೆ. ದೊಡ್ಡವರು ಚಿಕ್ಕ ಮಕ್ಕಳಿಗೆ ಹೋಗಿ ಕೇಳಿಬಿಟ್ರೆ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಹೋಗಿ ನಾವು ಅದಲ್ಲ ಅಂತ ಹೇಳಿದ್ದೆ. ಇದೆಲ್ಲ ಅವ್ರು ಒಪ್ಕೊಬಿಡ್ತಾರೆ, ಅದಕ್ಕೆ ಹುಡುದ್ದು ನಾವಲ್ಲ. ಅದು ಕಣ್ಣಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ, ಜ್ಞಾನದ ಕಣ್ಣಿನಲ್ಲಿ ಜ್ಞಾನದ ಕಣ್ಣಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ. ದುರ್ಯೋಧನ ಅಂತ ಕಣ್ಣಿಗೆ ಎದುರಿಗೆ ಗೋಡೆಯೇ ಕಾಣಿಸ್ತಿಲ್ಲ, ಅವನಿಗೆ ನೀರೇ ಕಾಣಿಸ್ತಿಲ್ಲ, ದವಾ ಅಂತ ಬಿದ್ದೇ ಬಿಡ್ತಾನೆ. ಅವನ ಕಣ್ಣು ಅಂಥದ್ದು, ಜ್ಞಾನಿಗಳ ಕಣ್ಣು ಇಂಥದ್ದು. ಆದ್ದರಿಂದ ಪಶ್ಯಂತಿ ಜ್ಞಾನಚಕ್ಷುಷ, ಶಾಸ್ತ್ರ ಓದೋದು ಅಂದರೆ ಏನು, ಜ್ಞಾನದ ಕಣ್ಣು ಬೆಳೆಸ್ಕೊಳ್ಳೋದು ಅಂತ ಅರ್ಥ. ಸ್ಟಡಿ ಮಾಡೋದಂದ್ರೆ ಹಾಗೆ, ಯಾವುದೇ ಫೀಲ್ಡಲ್ಲಿ ಓದ್ತಾನೆ ಅಂದರೆ ಜ್ಞಾನದ ಕಣ್ಣನ್ನು ಪಡೀತಾನೆ ಅಂತಲೇ ಅರ್ಥ. ಇಲ್ಲದೆ ಉಳಿದವರಿಗೆ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಯತಂತೋ ಯೋಗಿನಶ್ಚೈನಂ ಪಶ್ಯಂತಿ ಆತ್ಮನಿ ಅವಸ್ಥಿತಂ ಯತಂತೋಪಿ ಅಕೃತಾತ್ಮನಃ ನೈವ ಪಶ್ಯಂತ್ಯ ಚೇತಸಃ. ಮುಂದಿನ ಶ್ಲೋಕ ಇದೆ. ಜ್ಞಾನಚಕ್ಷುಸಿನವರು ಕಾಣುತ್ತಾರೆ, ಉಳಿದವರು ಕಾಣೋದಿಲ್ಲ ಅಂತ ಪರಮಾತ್ಮ ಹೇಳಿದಾರಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ. ಯೋಗಿಗಳು ಕಾಣುತ್ತಾರೆ ಅಂತ ಪರಮಾತ್ಮ ಹೇಳಿದ್ರು. ಯೋಗಿಗಳು ಕಾಣುತ್ತಾರೆ, ಯೋಗಿನಃ ಯತಂತಹ ಯೋಗಿನಶ್ಚ ಏನಂ ಪಶ್ಯಂತಿ ಆತ್ಮನಿ ಅವಸ್ಥಿತಂ. ಯೋಗಿಗಳಿದ್ದಾರಲ್ಲ ಅವರು ದೇವರನ್ನು ಕಾಣುತ್ತಾರೆ. ದೇವರನ್ನು ಕಾಣೋದಕ್ಕೆ ಯೋಗ ಶಕ್ತಿ ಬೇಕು, ಉಳಿದವರಿಗೆ ಕಾಣೋದಿಲ್ಲ. ಅದಕ್ಕೆ ಯೋಗಿಗಳು ಅನ್ನೋ ಪದ ಬಂದಿತ್ತು. ಆ ಯೋಗದ ಸ್ವರೂಪ ಪರಮಾತ್ಮ 6ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಏಕಾಕಿ ಯತಚಿತ್ತ ಆತ್ಮ ತಕ್ತ ಸರ್ವ ಪರಿಗ್ರಹ, ಯೋಗ ಹೇಗೆ ಮಾಡಬೇಕು ಅಂತ ಹೇಳಿದ್ದಾನೆ. ಆ ಸಿದ್ಧಿ ಬಂದವನಿಗೆ ತಕ್ಷಣ ಗೊತ್ತಾಗುತ್ತೆ, ಡಾಕ್ಟ್ರಿಗೆ ಗೊತ್ತಾಗುತ್ತೆ. ಡಾಕ್ಟ್ರ್ ಹೇಗಾಗಬೇಕು, ಮೆಡಿಕಲ್ ಕೋರ್ಸ್ ಇದೆ, ಆ ಕೋರ್ಸ್ ಮುಗಿಸಿದ್ಮೇಲೆ ಡಾಕ್ಟರ್ ಆಗ್ತಾನೆ. ಆ ಯೋಗದ ಕೋರ್ಸ್ ಇದೆ, ಆ ಕೋರ್ಸ್ ಮುಗಿಸಿದ್ಮೇಲೆ ಯೋಗಿ ಆಗ್ತಾನೆ. ಅವನಿಗೆ ಕಾಣಲಿಕ್ಕೆ ಶುರು ಮಾಡ್ತಾನೆ. ಹೇಗೆ ಕಾಣ್ತಾನೆ, ಕಂಡ ಕಂಡಲ್ಲಿ ವಿಶ್ವರೂಪ ಕಾಂಬರು, ದೇವರನ್ನು ನೋಡಿದ ತಕ್ಷಣ ದೇವರನ್ನು ಕಾಣೋ ಶಕ್ತಿ ಬರುತ್ತೆ ಅವರಿಗೆ. ಇದು ಯೋಗಿಗಳಾಗಿದ್ದರ ಪ್ರಯೋಜನ. ಅದೇ ರಾಯರಂಥವರಿಗೆ ಅಪರೋಕ್ಷೀಕೃತ ಶ್ರೀಶಾ ಅಂತ ಹೇಳ್ತಾರಲ್ಲ, ದೇವರನ್ನ ಕಣ್ಣಾರೆ ಕಂಡವರು ಅಂತ ಹೇಳೋದು ಕಸ್ಕೋಸ್ಕರ. ಯತಂತಹ ಅದು ಹೇಗೆ ಮಾಡ್ತಾರೆ, ಯತಂತಹ ಯೋಗಿನಃ ಭೂತ್ವ ಆತ್ಮನೇ ಅವಸ್ಥಿತಂ ಪಶ್ಯಂತಿ. ಅದು ಇನ್ನೊಂದು ಅರ್ಥ. ಅದಕ್ಕೆ ಯೋಗಿಗಳು ಹೇಗಾಗಬೇಕು ಅಂದರೆ, ಯತಂತಹ ಸಾಕಷ್ಟು ಪ್ರಯತ್ನ ಪಡಬೇಕು. ಒಂದು ಓವರ್ ನೈಟಲ್ಲಿ ಯೋಗಿ ಆಗಲಿಕ್ಕೆ ಸಾಧ್ಯ ಇಲ್ಲ, ತುಂಬ ಕಷ್ಟ. ಓವರ್ ನೈಟ್ ರೋಗಿ ಆಗಬಹುದು ಬೇಕಾದರೆ, ಆದರೆ ಯೋಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಯೋಗಿ ಆಗಲಿ ಯತಂತಹ ಎಲ್ಲಿ ಯತಂತಹ ಅಲ್ಲಿ ಬರುತ್ತೆ. 6ನೇ ಅಧ್ಯಾಯಕ್ಕೆ ಹೋಗಬೇಕು. ಮತ್ತೆ ಅಭ್ಯಾಸ ಏನತ್ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ, ಅದು ಪರಮಾತ್ಮ ಹೇಳ್ತಾರೆ ಮುಂದೆ. ಶಕ್ಯೋ ಅವಾಪ್ತುಂ ಉಪಾಯತಃ, ಯೋಗ ಮಾಡಿ 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 ತಿಳ್ಕೊಳ್ಳೋದು ಸಾಧ್ಯವಾಗುತ್ತೆ, ಒಂದು ದಿವಸಕ್ಕೆಲ್ಲ ಸಾಧ್ಯವಾಗೋದಿಲ್ಲ. ಮೆಡಿಕಲ್ ಕೋರ್ಸ್ 1 ವರ್ಷ ಓದಿದ, ಡಾಕ್ಟರ್ ಅಲ್ಲ ಅವನು, 2 ವರ್ಷ ಓದಿದ, ಡಾಕ್ಟರ್ ಆಗಲಿಲ್ಲ. ಅದು ಮುಗಿಸ್ಬೇಕದು. ಅದಕ್ಕೆ ವರ್ಷ ವರ್ಷಕ್ಕೆ ಮುಂದೆ ಹೇಗೆ ಬೆಳೀತಾ ಹೋಗ್ತಾನೋ, ಇವನು ಹಂತ ಹಂತವಾಗಿ ಯೋಗಿ ಆಗ್ತಾ ಹೋಗ್ತಾನೆ. ಕೆಲವು ಚಿಕ್ಕವರಲ್ಲೇ ಚಿಕ್ಕವರು ಯೋಗಿ ಆಗಿಬಿಡ್ತಾರೆ, ಪ್ರಹ್ಲಾದ ಆಗಿಬಿಟ್ಟಲ್ಲ ಅಂತ ಕೇಳಿದರೆ, ಅನೇಕ ಜನ್ಮದ ಸಿದ್ಧಿ ಆಗಲೇ ಇದೆ ಆತನಿಗೆ ಆಗಲೇನೆ. ಅದಕ್ಕೆ ಹಾಗಾಯಿತು. ಧ್ರುವ ಚಿಕ್ಕ ವಯಸ್ಸಿಗೆ ಯಾತಕ್ಕಾದ, ಹಿಂದೆ ತುಂಬ ಯೋಗಿ ಆಗಿದ್ದ, ಅದು ಕಂಟಿನ್ಯೂ ಆಯಿತಷ್ಟೇ. ಇವತ್ತು ಅವರವರ ಸಾಧನೆ ಅವರವರ ಮುಂದಿನ ಜನ್ಮದ ಸಿದ್ಧಿಗೆ ಬಲುಬೇಗ ಕಾರಣವಾಗೋದ್ರಿಂದ, ಎದ್ದಂತಹ ಯೋಗಿನಶ್ಚೈನಂ ಪಶ್ಯಂತಿ ಆತ್ಮನೇ ಅವಸ್ಥಿತಂ. ದೇವರನ್ನ ಅಲ್ಲಿ ಕಾಣ್ತಾರೆ ಅಲ್ಲ, ತಮ್ಮ ಮನಸ್ಸಿನೊಳಗೆ ಕಾಣ್ತಾರೆ, ತಮ್ಮ ದೇಹದೊಳಗೆ ಕಾಣ್ತಾರೆ. ಅಷ್ಟು ಹತ್ರ ದೇವರನ್ನು ಕಾಣೋ ಯೋಗ ಅವರಿಗೆ ಬರುತ್ತೆ. ಹಾಗೆ ನಾವು ಪ್ರಯತ್ನ ಮಾಡಿಬಿಟ್ರೆ ಅಂತ ಕೇಳಿದರೆ, ಯತಂತೋಪಿ ಅಕೃತಾತ್ಮನಃ ನೈವ ಪಶ್ಯಂತ್ಯ ಚೇತಸಃ. ಆದರೆ ಉಳಿದವರು ಪ್ರಯತ್ನ ಮಾಡಿದ ಮಾತ್ರಕ್ಕೇನೆ ಸಾಧ್ಯ ಇಲ್ಲ. ಯೋಗಿಗಳಾಗ್ತಕ್ಕಂಥವ್ರು ಪ್ರಯತ್ನ ಮಾಡಿದರೆ ಸಾಧ್ಯ, ಆದರೆ ಯೋಗಿ ಆಗದೇ ಇದ್ದವರು ಪ್ರಯತ್ನ ಪಟ್ಟರೆ ಸಾಧ್ಯವೇ ಇಲ್ಲ. ಯೋಗಿಗಳ ಪ್ರಯತ್ನಕ್ಕೆ ಪರಮಾತ್ಮ ಅನುಗ್ರಹ ಮಾಡಿದ ಹಾಗೆ, ಯೋಗ ಇಲ್ಲದವರಿಗೆ ಪ್ರಯತ್ನಕ್ಕೆ ಅನುಗ್ರಹ ಮಾಡೋದಿಲ್ಲ. ಇದು ವೆರಿ ಇಂಪಾರ್ಟೆಂಟ್. ಇದು ಪ್ರಯತ್ನ ಪಟ್ಟ ಮಾತ್ರಕ್ಕೇನೆ. ಉದಾಹರಣೆಗಿದ್ದ BA ಫಸ್ಟ್ ರ್ಯಾಂಕ್ ಪಾಪ, MSc ಅಪ್ಲೈ ಮಾಡಿಬಿಟ್ಟ, ಸೀಟ್ ಸಿಗಲಿಲ್ಲ. ನೆಕ್ಸ್ಟ್ ಇಯರ್ ಮತ್ತೆ ಟ್ರೈ ಮಾಡೋಣ ಅಂತ ಮಾಡ್ದೆ, ಮತ್ತೆ ನೆಕ್ಸ್ಟ್ ಇಯರ್ ಟ್ರೈ ಮಾಡ್ದೆ. ಅವ್ರು ಸಾಯವರು ಟ್ರೈ ಮಾಡಿದ್ರೆ ಸಿಗೋದಿಲ್ಲ, ಯಾಕಂದರೆ BSc ಓದಿಲ್ಲ ಫಸ್ಟ್ ಆಫ್ ಆಲ್. MSc ಅಡ್ಮಿಷನ್ ಸಿಗೋ ಚಾನ್ಸಸ್ಸೇ ಇಲ್ಲ. ಯಾತಕ್ಕೆ ಅಂತ ಕೇಳಿದರೆ, ಅಲ್ಲಿ ಬೇಸಿಕ್ ಎಲಿಜಿಬಿಲಿಟಿನೇ ಇಲ್ಲ ಅವನಿಗೆ. ಪ್ರತಿ ವರ್ಷ ಟ್ರೈ ಮಾಡ್ತಾ ಕೂತಿದ್ರೆ ಏನು ಉಪಯೋಗ ಇಲ್ಲ. ಆದರೆ ಅವನು ಯಾರಿಗೆ ಟ್ರೈ ಮಾಡ್ತಾನೆ, BSc ಫಸ್ಟ್ ಕ್ಲಾಸ್ ಬಂದಿತ್ತು, ಒಳ್ಳೆ ಹಸು ಇತ್ತು, ಯಾವುದೋ ಅಂದರೆ ಹೆಚ್ಚು ಕಡಿಮೆ ಆಯಿತು, ಅವಳು ಸಿಗಲಿಲ್ಲ. ನೆಕ್ಸ್ಟ್ ಇಯರ್ ಬೇಕಾದ್ರೆ ಅಡ್ಮಿಟ್ ಮಾಡಿ ಅಡ್ಜಸ್ಟ್ ಮಾಡ್ಕೊಂಬಿಡ್ಬೋದು. ಅಲ್ಲಿ ಪರ್ಸೆಂಟ್ ಸ್ಮಾಲ್ ಪರ್ಸೆಂಟ್ ಡಿಫ್ರೆನ್ಸ್ ಬಂದಿತ್ತಲ್ಲ, ಅದು ಮೇಕಪ್ ಮಾಡ್ಕೋಬೋದು. ಆದರೆ ಕೋರ್ಸಿಂದ ಚೇಂಜ್ ಆದರೆ ಏನು ಮಾಡೋಕ್ಕಾಗತ್ತೆ, ಸಾಧ್ಯ ಇಲ್ಲ. ಅದಕ್ಕೆ ಯತಂತೋಪಿ ಅಕೃತಾತ್ಮನಃ ನೈವ ಪಶ್ಯಂತ ಚೇತಸಃ. ಯಾರಿಗೆ ಮನೋನಿಗ್ರಹ ಇಲ್ಲ, ಯಾರಿಗೆ ಯೋಗ ಸಿದ್ಧಿ ಇಲ್ಲ, ಎಷ್ಟು ಪ್ರಯತ್ನ ಮಾಡಿದ್ರೂ ದೇವರನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇದು ಅದಕ್ಕೆ ತುಂಬ ಭಾಗ ಉಂಟು. ಒಬ್ಬ ಒಳ್ಳೆ ವ್ಯಕ್ತಿ ಇದ್ದಾನೆ, ಬ್ಯಾಕ್ಟೀರಿಯಾ ಕಾಣ್ತಾ ಇಲ್ಲ, ಫಸ್ಟ್ ಕ್ಲಾಸ್ ಕಣ್ಣಿದೆ, ಬ್ಯಾಕ್ಟೀರಿಯಾ ಕಾಣ್ತಾ ಇಲ್ಲ. ಡಾಕ್ಟ್ರು ನೋಡಿದ್ರು, ಬಾ ಅಂತ ಕರೆದು ಮೈಕ್ರೋಸ್ಕೋಪ್ ಹಾಕಿದರು, ಕಾಣಿಸ್ಬಿಡುತ್ತೆ, ಮುಗಿದೋಯ್ತು. ವೈರಸ್ ಕಾಣಿಸ್ಬೇಕು, ಬಾ ಅಂತ ಕರೆದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಹಾಕಿದರು, ಕಾಣಿಸ್ಬಿಡುತ್ತೆ. ನೋಡಿದೆ ಖುಷಿ ನೋಡಿ, ಬರೀ ಕಣ್ಣಿಗೆ ಕಾಣಿಸ್ಲಿಲ್ಲ ಅವನಿಗೆ, ಮೈಕ್ರೋಸ್ ಹಾಕಿದ ತಕ್ಷಣ ಕಾಣಿಸ್ತು. ಆದರೆ ಇನ್ನೊಬ್ಬನು ನೋಡ್ದ, ನನಗೂ ಹಾಕಿರಿ ಅಂತ ಬಂದ, ಹಾಕಿದ್ರು ಕಾಣ್ತಾನೇ ಇಲ್ಲ ಅವನಿಗೆ, ಏನು ಹಾಕಿದ್ರು ಕಾಣ್ತಾ ಇಲ್ಲ, ನೋಡ್ತಾರೆ ಕಂಡೇ ಇಲ್ಲ ಅವನಿಗೆ, ನೇರಕ್ಕೇನೇ ಉಪಯೋಗ ಅದಕ್ಕೆ. ಅದಕ್ಕೆ ಹೇಳ್ತಾರೆ, ಯಾರಿಗೆ ಪ್ರಯತ್ನ ಪಡಬಹುದು ಅಂದರೆ, ಕಣ್ಣು ಇದ್ದವರಿಗೆ ಪ್ರಯತ್ನ ಮಾಡಬಹುದು, ಅದು ಬೇರೆಯವರಿಗಲ್ಲ. ನೈವ ಪಶ್ಯಂತಿ ಅಚೇತ ಸಹ, ಯಾರಿಗೆ ಮನಸ್ಸೇ ಇಲ್ಲ, ಯಾರಿಗೆ ಯೋಗದ ಶಕ್ತಿಯೇ ಇಲ್ಲ, ಅವ್ರು ಎಷ್ಟು ಪ್ರಯತ್ನ ಮಾಡಿದರೂ ದೇವರನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಸುಲಭ ಇದೆ. ಇವತ್ತು ದುರ್ಯೋಧನ ಕೃಷ್ಣ ವಿಶ್ವರೂಪ ತೋರಿಸಿದಾಗಲೂ ನೋಡ್ಲಿಕ್ಕಾಗಲಿಲ್ಲ ಅವನ ಕೈಲಿ. ಅದು ಒಳ್ಳೆಯ ದೃಷ್ಟಾಂತ ಇದೆ. ಧೃತರಾಷ್ಟ್ರನಿಗೆ ಕಾಣಿಸ್ಬಿಡ್ತು, ಹುಟ್ಟು ಕುರುಡನಿಗೆ ಪರಮಾತ್ಮ ಕಣ್ಣು ಕೊಟ್ಟು ತನ್ನ ತೋರಿಸಿದ. ಆದರೆ ಕಣ್ಣಿದ್ದಾನೆ ತಿಳ್ಕೊಂಡವರಿಗೆ ಕಾಣಿಸಲಿಲ್ಲ ಪರಮಾತ್ಮ. ಅದಕ್ಕೆ ಅವನ ನಿಜವಾದ ಕಣ್ಣಿಲ್ಲ. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ, ಆ ನಾಲೆಡ್ಜೇ ಅವನಿಗಿಲ್ಲ. ಇದು ಅರ್ಥವಾದರೆ ಎಷ್ಟು ಸುಲಭವಾಗಿ ಒಂದು ವಿಷಯ ತಿಳ್ಕೊಳ್ಳೋಕೆ ಸಾಧ್ಯ ಇದೆ. ಪರಮಾತ್ಮ ಹೇಳ್ತಾ ಇದ್ದಾನೆ, ಯತಂತೋಪಿ ಅಕೃತಾತ್ಮಾನಃ. ಇವತ್ತು ನಮ್ಮಲ್ಲಿ ಕಾಣ ಡಿಫೆಕ್ಟ್ ಅದೇನೆ, ವ್ರತ ಇಲ್ಲ, ಉಪವಾಸ ಇಲ್ಲ, ಸತ್ಯ ಅನುಷ್ಠಾನ ಇಲ್ಲ, ಭ್ರಷ್ಟಾಚಾರ ಬಿಟ್ಟಿಲ್ಲ, ಇನ್ನು ದೇವ್ರನ್ನ ಹೇಗೆ ಕಾಣಲಿಕ್ಕೆ ಸಾಧ್ಯ ಉಂಟು ಇವನೀಗ? ಎಂದೆಂದೂ ಸಾಧ್ಯ ಇಲ್ಲ. ಒಂದೊಂದು ಹಂತ ಯಾಕೆ ಲಂಚ ತಗೊಳ್ಳೋದಿಲ್ಲ? ಇವತ್ತೇನು ಹೇಳ್ತಾರೆ, ಹಿಡ್ಕೊಂಡೋದ್ರೆ ಕಷ್ಟ ರೀ ಅಂತ ನೋಡಿ ಇನ್ನೇನು ಹೇಳೋದು, ಹಿಡ್ಕೊಂಡೋದ್ರೆ ಕಷ್ಟ, ನೋಡಿಬಿಟ್ರೆ ಕಷ್ಟ ಅಲ್ಲ. ನಮ್ಮ ದೇವರು ಕಾಣದೆ ಹೋದ್ರೆ ಕಷ್ಟ, ಆಮೇಲೆ ನಮಗೆ ದೇವರು ಕಾಣಬೇಕು. ಆ ಕಾನ್ಸೆಪ್ಟ್ ಇದ್ದು ಬಿಟ್ಟರೆ ಯಾಕಯ್ಯ ವ್ರತ ಮಾಡ್ತೀಯ? ದೇವರು ಕಾಣಬೇಕು ನಮಗೆ. ಯಾತಕಯ್ಯ ಸುಳ್ಳು ಹೇಳೋದಿಲ್ಲ? ದೇವರು ಕಾಣಬೇಕು. ಯಾಕಯ್ಯ ಮಾತೃದೇವೋಹವ ಪಿತೃದೇವೋಹವ? ದೇವರು ಕಾಣಬೇಕು. ಆ ಒಂದೇ ಗುರಿ, ಆ ಗುರಿ ಇತ್ತು ಅಂದರೆ ದೇವರು ಖಂಡಿತ ಕಾಣಿಸ್ತಾರೆ. ಇವತ್ತು ದೇವರು ಅಕಸ್ಮಾತ್ ಕಂಡ್ರೆ ಕಾಣಲಿ ಬಿಡು ಅಂತ ಕೇಳಿದರೆ ಅದಲ್ಲ, ಆ ರೀತಿ ದೇವರು ಎಂದೆಂದೂ ಕಾಣಕ್ಕೆ ಸಾಧ್ಯತೆಯೇ ಇಲ್ಲ. ಆ ರೀತಿ ಸಣ್ಣ ಪುಟ್ಟ ಅಧಿಕಾರಿಗಳೇ ಕಣ್ಣಿಗೆ ಕಾಣೋದಿಲ್ಲ, ದೇವರು ಹೇಗೆ ಕಾಣ್ತಾನೆ? ಆ ದೃಷ್ಟಿಯಲ್ಲಿ ನಮ್ಮ ಪ್ರಯತ್ನ ಹೇಗಿರಬೇಕು ಅಂತ ಹೇಳೋದಕ್ಕೆ ಮನುಷ್ಯ ಎಷ್ಟು ಪ್ರಯತ್ನ ಮಾಡ್ತಾನೆ, ಮನೆ ಸುಮ್ಮನೆ ಆಗಿಬಿಡತ್ತಾ? ಎಷ್ಟು ಕಷ್ಟಪಡ್ತಾನೆ, ಆ ಲೋನು ಈ ಲೋನು ಹ್ಯಾಂಡ್ ಲೋನು ಅದು ಇದು ಏನೇನೋ ಮಾಡಿ ಕೊನೆ ಮಾಡೋ ಹೊತ್ತಿಗೆ ಮನೆ ಕಟ್ಟಿ ನೋಡೋದು ಗಾದೆ ಇದೆಯಲ್ಲ, ಸಾಕು ಮಾರಾಯ ಪದಿ ತೆದ್ದು ಹೋಗ್ಬಿಟ್ಟೆ ಅಂತ ಹೇಳ್ತಾನೆ. ಅದು ಸುಮ್ಮನೆ ಕೂಡಲಿಕ್ಕೆ ಕರೆದು ಮಾರಾಯನ ಮನೆ ಕೊಡ್ತೀನಿ ಫ್ರೀಯಾಗಿ ವಾಸ ಮಾಡಿ ಅವನು ಕರೀತಾನ? ಜನ್ಮದಲ್ಲೇ ಸಾಧ್ಯ. ಎಷ್ಟು ಪ್ರಯತ್ನ ಮಾಡಬೇಕು ಅದಕ್ಕೆ, ಕೆಲಸಕ್ಕೆ ಎಷ್ಟು ಪ್ರಯತ್ನ ಮಾಡಬೇಕು? ಆ ತರಹ ಇವತ್ತು ಭೂಲೋಕದ ಸಣ್ಣ ಪುಟ್ಟ ಕೆಲಸಗಳಿಗೆ ಎಷ್ಟು ಪ್ರಯತ್ನ ಮಾಡೋದಾದರೆ ಇವತ್ತು ಮೋಕ್ಷ ಸುಖ ಎಂಬುದು ಹಾಗೆಲ್ಲ ಬರೋದು ಸಾಧ್ಯ ಇಲ್ಲ. ತುಂಬ ಪ್ರಯತ್ನ ಪಟ್ಟರೆ ಮಾತ್ರ ಸಾಧ್ಯ. ಅದನ್ನೇ ಪ್ರಯತ್ನ ಮೇಕಮಗ್ರತೋ ನಿಧಾಯ ಭೂತಿ ಮಾಪ್ನು ಮಹ. ಇದು ನಿಜವಾದ ಅರ್ಥದಲ್ಲಿ ಒಳ್ಳೆ ಸಿದ್ಧಾಂತ ಇದೆ. ಪರಮಾತ್ಮ ಅಷ್ಟು ತಿಳಿಸಿ ಮುಂದೆ ಹೇಳುತ್ತಾನೆ, ಅರ್ಜುನ ಇಂಥ ಒಂದು ಪ್ರಯತ್ನಕ್ಕೆ ನಾನು ಖಂಡಿತ ಸಿಗ್ತೇನೆ ಮತ್ತು ಎಲ್ಲವನ್ನೂ ಕೂಡ ನಾನು ಕಾಪಾಡ್ತಾ ಇದ್ದೇನೆ ಅಂತ ಹೇಳೋದಕ್ಕೋಸ್ಕರ ಕೆಲವು ಮಾತುಗಳನ್ನು ಹೇಳ್ತಾನೆ. ದೇವರ ಹಿರಿಮೆ ಎಷ್ಟು ದೊಡ್ಡದು ಅಂತ ಹೇಳೋದಕ್ಕೆ ಸಾಕ್ಷಿ. ಯದಾದಿತ್ಯಗತಂ ತೇಜ ಜಗದ್ಭಾಸಯತೆಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿಧಿ ಮಾಮಕಂ. ದೇವರ ಮಹಿಮೆ ಹೇಳಿದ್ದಾನೆ ಅಲ್ಲ, ಸೂರ್ಯನ ಬೆಳಕಿಲ್ಲ ಆ ಶೋಕ ಕನೆಕ್ಷನ್ ಸಿಗುತ್ತೆ. ಇದರೊಳಗೆ ಇಲ್ಲಿ ಸೂರ್ಯನ ಬೆಳಕಿಲ್ಲ, ನನ್ನ ಲೋಕದ ಸೂರ್ಯನ ಬೆಳಕಿಲ್ಲ, ಚಂದ್ರನ ಬೆಳಕಿಲ್ಲ ಅಂತ ಹೇಳಿದ್ನಲ್ಲ, ಈಗ ಎಕ್ಸ್ಪ್ಲೇನ್ ಮಾಡ್ತಾನೆ. ಆ ಇದ್ರೆಷ್ಟು ಬಿಟ್ಟರಷ್ಟು ಅವೆಲ್ಲ ಕೂಡ. ಯದಾದಿತ್ಯಗತಂ ತೇಜ ಜಗದ್ಭಾಸಯತೆ ಅಖಿಲಂ ಯಚ್ಚಂದ್ರಮಸಿ ಯಚ್ಚ ಅಗ್ನೌ ತತ್ತೇಜೋ ವಿಧಿ ಮಾಮಕಂ. ಅಲ್ಲಿ ಮೂರು ಹೇಳಿದ್ದ ಮೂರನ್ನ ರೆಫರ್ ಮಾಡ್ತಾನೆ. ನ ತದ್ಭಾಯಸ ಭಾಸಯತೆ ಸೂರ್ಯ ನಾ ಶಶಾಂಕ ನಾ ಪಾವಕ. ಆ ಮೂರನ್ನ ರೆಫರ್ ಮಾಡ್ತಾನೆ. ಸೂರ್ಯ ಬೆಳಕಿಲ್ಲ ಅಂತ ಗಾಬರಿ ಆಗೋದಿಲ್ಲ ಅಂತ ಕೇಳಿದರೆ ಯಾಕೆ ಗಾಬರಿ ಆಗಬೇಕು ನೀನೀಗ? ಸೂರ್ಯ ತಾನು ತಂತ ಬೆಳಕು ಕೊಡ್ತಾನೆ ಅಂತ ತಿಳ್ಕೊಂಡಿದ್ದೀಯಾ? ಇಲ್ಲ, ಸೂರ್ಯನೊಳಗಿದ್ದು ಬೆಳಕು ಕೊಡೋದು ಯಾರು? ನಾನೇನೆ. ಯದಾದಿತ್ಯಗತಂ ತೇಜ ಜಗದ್ಭಾಸಯತೆ ಅಖಿಲಂ ಅಖಿಲಂ ಜಗತ್, ಎಲ್ಲ ಜಗತ್ತನ್ನು ಕೂಡ. ಆದಿತ್ಯಗತಂ ತೇಜ, ಸೂರ್ಯನ ಒಳಗಿದ್ದು ಬೆಳಗ್ತಾ ಇದೆಯಲ್ಲ ತೇಜಸ್ಸು, ಯಾರದು ಗೊತ್ತಾ? ನನ್ನ ತೇಜಸ್ಸದು. ಪ್ರಾಬ್ಲಮ್ ಸಾಲ ಹೋಗುತ್ತೆ ಇಮಿಡಿಯೇಟಾಗಿ. ಆಮೇಲೆ ಯಚ್ಚಂದ್ರಮಸಿ, ಚಂದ್ರನಲ್ಲಿದ್ದು ಬೆಳದಿಂಗಳು ಕೊಡ್ತಕ್ಕಂಥ ತೇಜಸ್ಸು ಯಾರದು ಗೊತ್ತಾ? ಅದು ನನ್ನ ತೇಜಸ್ಸು. ಸೂರ್ಯನೊಳಗೆ ಅದಕ್ಕೆ ಗಾಯತ್ರಿ ಮಂತ್ರ, ಈ ನಮ್ಗೆ ಗಾಯತ್ರಿ ಮಂತ್ರ ಅರ್ಥ ಗೊತ್ತಾಗುತ್ತೆ. ಗೀತೆ ಓದಿದ್ದೇವೆ ಅಂತ ಎಷ್ಟು ಜನ ಹೇಳ್ತಾರೆ ಗೊತ್ತಾ? ಕೈಯಲ್ಲಿ ಗೀತಾ ಪುಸ್ತಕ ಅದು ಕಾಮನ್ ಆದಾಗ ಹೋಗಿದೆ ಹೆಚ್ಚು ಕಡೆ. ಬಾಯಲ್ಲಿ ವಿಷ್ಣು ಸಹಸ್ರಮ, ಕೈಯಲ್ಲಿ ಗೀತೆ, ಎಷ್ಟು ಜನ ಕೈಯಲ್ಲಿರುತ್ತೆ ಅರ್ಥ? ಎಷ್ಟನೇ ಯೋಚನೆ ಮಾಡಿದ್ದಾರೆ? ಗಾಯತ್ರಿ ಮಂತ್ರ ಹೇಳ್ತಾರೆ, ಯಾವ ಮಂತ್ರ ಅಂತ ಕೇಳಿ ಸೂರ್ಯನ ಮಂತ್ರ ಅಂತ ಹೇಳಿಬಿಡ್ತಾರೆ ತಕ್ಷಣ. ಸೂರ್ಯನ ಮಂತ್ರ ಎಷ್ಟು ದಡತರ! ಭಗವಂತ ಗೀತೆಯಲ್ಲಿ ಹೇಳ್ತಾನೆ ಸೂರ್ಯನ ಒಳಗೆ ನಾನಿದ್ದೇನೆ ಅಂತ ಹೇಳ್ತಾನೆ. ಸೂರ್ಯನ ಮಂತ್ರ ಆದ ಗತಿಯನ್ನೀಗ ಯೋಚನೆ ಮಾಡಿ, ಸಾಧ್ಯ ಅಲ್ಲ ಅದು. ಗಾಯತ್ರಿ ಮಂತ್ರ ಹೈಯೆಸ್ಟ್ ಅಂದ ಮೇಲೆ ಯಾರಿಗೆ ರೆಫರ್ ಆಗಬೇಕದು? ಹೈಯೆಸ್ಟ್ ದೇವತೆ ರೆಫರ್ ಆಗಬೇಕು. ಹೈಯೆಸ್ಟ್ ದೇವತೆಗೆ ರೆಫರ್ ಆಗಲೇಬೇಕು. ಗಾಯತ್ರಿ ಅಂತ ಮಂತ್ರ ಇಲ್ಲ, ವೇದಮಾತಾತು ಗಾಯತ್ರಿ ಅಂತ ಅದರ ಹಿರಿಮೆ. ಅಂದಮೇಲೆ ಹೇಳಬೇಕಾದ ಯಾರನ್ನ? ಮತ್ತಪರತರಂ ನಾಣ್ಯತೆ ಕಿಂಚಿದಸ್ತಿ ಧನಂಜಯ, ಸರ್ವೋತ್ತಮರನ್ನೇ ಹೇಳಬೇಕದು. ಭಗವದ್ಗೀತೆ ಸ್ಪಷ್ಟ ಹೇಳ್ತಾ ಇದೆ, ಇವತ್ತು 99% ಜನ ಗಾಯತ್ರಿ ಬಿಟ್ಟವರು, ಮಾಡರಲ್ಲಿ 99% ಜನ ಅದು ಸೂರ್ಯ ಅಂತ ತಿಳ್ಕೊಂಡವರು ಕೆಲವರು, ಅದು ಮೂರು ಮುಖದ ದೇವತೆ ಅಂತ ತಿಳ್ಕೊಂಡವರು ಕೆಲವರು, ಸ್ತ್ರೀ ದೇವತೆ ಅಂತ ತಿಳ್ಕೊಂಡವರು ಕೆಲವರು, ಕೆಲವರು ದೇವತೆನೇ ಅಲ್ಲ ನಮ್ಮನ್ನೇ ತಿಳ್ಕೊಂಡು ಮಹಾಮೂರ್ಖರು ಅಂಥವರು ಇದ್ದಾರೆ. ಆದರೆ ಭಗವಂತ ಹೇಳ್ತಾನೆ ಸೂರ್ಯನ ಒಳಗಿರೋ ತೇಜಸ್ಸು ನನ್ನದು ಅಂತ ಹೇಳ್ತಾನೆ. ಮಧ್ವಾಚಾರ್ಯರು ಮೊಟ್ಟ ಮೊದಲ ಬಾರಿಗೆ ತಮ್ಮ ಸದಾಚಾರ ಸ್ಮೃತಿಯಲ್ಲಿ ಸಂಧ್ಯಾವನ್ನೇ ಮಾಡಿ ಗಾಯತ್ರಿ ಜಪ ಮಾಡಿ ಯಾರನ್ನು ಹೇಳುತ್ತೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿ ನರಸಿಂಹ ಪುರಾಣದ ಶ್ಲೋಕ ಕೋಟ್ ಮಾಡ್ತಾರೆ. ಧ್ಯೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಹು ಧೃತಶಂಖ ಚಕ್ರ. ಗಾಯತ್ರಿ ಮಂತ್ರದ ಧ್ಯೇಯ ರೂಪ ಇತ್ತು. ಎಷ್ಟು ಜನಕ್ಕೆ ಗೊತ್ತಿದೆ ಯೋಚನೆ ಮಾಡಿ, ಅದು ಈಗ ಅರ್ಥ ಆಗುತ್ತೆ. ಭಗವದ್ಗೀತೆಗೆ ಅನುಗುಣವಾಗಿ ಅವರು ತಿಳಿಸಿದರು. ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದೆ ಮಾತೇ ಅದು ಒಂದು. ಗೀತೆ ಓದಿದ್ದೇವೆ ಅಂತ ಹೇಳೋ ಜನಗಳೇ ಇವತ್ತು ಅಲ್ಲಿ ಸೂರ್ಯಮಂತ್ರ ಅಂತ ಕರೀತಾರೆ ಅಂದರೆ ಏನು ಅರ್ಥವಾಗಿಲ್ಲ ಅಂತಾಗಲಿಲ್ಲ. ಈಗ ಎಷ್ಟು ದೊಡ್ಡ ತಪ್ಪಾಗಿದೆ. ಆ ಪ್ರತಿಯೊಂದು ತಪ್ಪನ್ನು ಪ್ರತಿಷ್ಠೆಯಲ್ಲಿ ಕರೆಕ್ಟ್ ಮಾಡ್ಕೊಳ್ತಾ ಹೊರಟ್ರೆ ಅವಾಗ ನಿಜವಾದ ಅರ್ಥದ ಸಾಧನೆ ಮಾಡಲಿಕ್ಕೆ ಬರುತ್ತೆ. ಯದಾದಿತ್ಯಗತಂ ತೇಜ ಜಗದ್ಭಾಸಯತೆ ಅಖಿಲಂ. ಚಂದ್ರನೊಳಗೆ ಯಾವ ದೇವರಿದ್ದಾರೆ? ಧನ್ವಂತರಿ ನಾಮಕ ಪರಮಾತ್ಮ ಚಂದ್ರನೊಳಗಿದ್ದಾನೆ. ಅದಕ್ಕೆ ಚಂದ್ರನಿಗೆ ಹಿತ, ಚಂದ್ರ ತುಂಬ ಹಿತ ಬೆಳದಿಂಗಳು. ಯಾತಕ್ಕೆ? ಪರಮಾತ್ಮ ಧನ್ವಂತರಿ ನಾಮಕ ಪರಮಾತ್ಮ ಚಂದ್ರಮಂಡಲ ಮಧ್ಯವರ್ತಿಯಾಗಿದ್ದಾನೆ. ಆತನ ಧ್ಯಾನ ಮಾಡಬೇಕಾದ್ರೆ ಅಲ್ಲಿ ಇಲ್ಲಿ ನಾರಾಯಣ ರೂಪದಲ್ಲಿ ಧ್ಯಾನ ಮಾಡಬೇಕು, ಧನ್ವಂತರಿ ರೂಪ ಅಲ್ಲಿ ಧ್ಯಾನ ಮಾಡಬೇಕು. ಇನ್ನು ಅಗ್ನಿಯೊಳಗೆ ಯಾವ ರೂಪ ಇದೆ? ಅಗ್ನಿಯಂತರ್ಗತ ಪರಶುರಾಮ ಅಂತ ಹೇಳಿ ಪರಶುರಾಮ ರೂಪದಿಂದ ಪರಮಾತ್ಮ ಅಗ್ನಿಯೊಳಗೆ ಕೂತಿದ್ದಾನೆ. ಅದು ವೈಷ್ಣೇವ ಎಲ್ಲರಿಗೂ ಮಾಡೋರಿಗೆ ಗೊತ್ತಿರುತ್ತದು. ಅಗ್ನಿಯಂತರ್ಗತ ಹರಣೀಪತಿ ಪರಶುರಾಮ ಅಂತಲೇ ನಾವು ಕರೆಯೋದು. ಈ ವಿಷಯ ಬರೀ ಅಗ್ನಿಗೆ ಹಾಕಿದರೆ ಅಗ್ನಿ ಹೋಗೋದೇ ಇಲ್ಲದು, ಒಂದು ಅಗ್ನಿ ತೊಗೊಳ್ಳೋ ಕೆಪಾಸಿಟಿನೇ ಅಗ್ನಿಗೆ ಇಲ್ಲದು. ಒಂದು ತೊಗೊಳ್ಬೇಕಾದ್ರೆ ಈ ರೀತಿ ಹೋಗಬೇಕು. ಸುಮ್ಮನೆ ಯಾವುದಾದ್ರು ದುಡ್ಡು ಕೊಟ್ಟು ಸುಮ್ಮನೆ ಕೊಟ್ಟರೆ ಸಾಧ್ಯ ಇಲ್ಲ. ಚಲನ್ ಸರಿಯಾಗಿ ಫಿಲಪ್ ಮಾಡಿದರೆ ಮಾತ್ರ ಹೋಗೋದು. ಅಲ್ಲಿಗೆ ಫಿಲಪ್ ಮಾಡಿ ಹೋಗೋದು ಗ್ಯಾರಂಟಿ ಇಲ್ಲ. ತಪ್ಪು ತಪ್ಪು ಮಾಡಿ ಎಲ್ಲಿಂದ ಹೋಗುತ್ತೆ? ಮತ್ತೆ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕಾದ್ರೆ ಇಲ್ಲೋರ ಪ್ರಯೋಜನ ಇಲ್ಲ. ಆ ರೀತಿ ಹೇಗಾದ್ರೆ ಬ್ಯಾಂಕ್ ಚಲನ್ ಫಿಲಪ್ ಮಾಡೋಕೊಂಡು ಗೊತ್ತಿರಬೇಕು. ಮಂತ್ರೋಚ್ಚಾರಣ ಮಾಡೋದು ಗೊತ್ತಿರಬೇಕು ಅವನಿಗೆ. ಸುಮ್ಮನೆ ಬಾವಿಂದ ಮಂತ್ರ ಹೇಳಿದರೆ ಅದು ಕಪ್ಪೆ ಒಟ ಒಟ ಗುಟ್ಟಿದಂತೆ ಅಂತ ಆಗುತ್ತಷ್ಟೆ, ಉಪಯೋಗ ಇಲ್ಲ. ಗಾಣದೆತ್ತು ಸುತ್ತಿದಂತೆ ಉಪಯೋಗ ಇಲ್ಲ. ಅದರಿಂದ ಅದಕ್ಕೆ ತಿಳುವಳಿಕೆ ಇರಬೇಕು. ಬ್ಯಾಂಕಿಗೆ ಹೋದಾಗ ಚಲನ್ ಫಿಕ್ಸ್ ಮಾಡೋದು ಬರೀ ಎಸ್ ಪಿಗೆ ಹಾಕೋದು ಕ್ರಮ ಬೇರೆ, ಎಫ್ ಡಿ ಮಾಡೋ ಕ್ರಮ ಬೇರೆ, ಡ್ಯುರೇಷನ್ ಏನು ಎಲ್ಲ ನೋಡ್ಕೊಂಡು ಹೇಗೆ ಮಾಡ್ತಾನಲ್ಲ ಆ ಟೈಪ್ ಮಂತ್ರಗಳನ್ನು ಉಪಯೋಗಿಸೋದು ಅಂತ ಹೇಳಿದರೆ ದೊಡ್ಡ ಒಂದು ಕ್ರಮ ಇದೆ ಅದಕ್ಕೆ. ಅದೆಲ್ಲ ಗೊತ್ತಾಗಲಿಕ್ಕೆ ಇದೆಲ್ಲ ಬೇಕು. ಪರಮಾತ್ಮ ಮೂರನ್ನು ಹಿಡ್ತಾ ಎಲ್ಲ ಕಡೆ ಇರೋದು ನಾನೇ ಎಂಬುದನ್ನು ತಿಳಿಸ್ತೇನೆ. ಎಲ್ಲ ಕಡೆ ಇರೋ ವಸ್ತುವೆಲ್ಲ ಪರಮಾತ್ಮ ಅಲ್ಲ ಮತ್ತೆ, ಆದರೆ ಎಲ್ಲರ ಒಳಗಿರೋ ಫೈನಲಿ ಪರಮಾತ್ಮ. ಇದು ವಿಶೇಷ. ಎಲ್ಲವೂ ಪರಮಾತ್ಮನಲ್ಲ, ಎಲ್ಲರ ಒಳಗೆ ಪರಮಾತ್ಮ ಇದ್ದಾನೆ. ಎಷ್ಟು ಡಿಫರೆನ್ಸ್ ಇದೆ ಇದು. ಲೋಟನೇ ಹಾಲಲ್ಲ, ಲೋಟದೊಳಗೆ ಹಾಲಿದೆ. ಎಷ್ಟು ಸುಲಭ ಅದು. ಲೋಟನೇ ಹಾಲಾಗಿದ್ರೆ ಹಾಲೇ ಬೇಕಾಗಿದೆ, ಹಾಲೇ ಕಡ್ಕೊಂಡ್ಕೊಂಡು ತಿಂದಾಕಿ ಬಿಡ್ಬೋದಾಗಿದೆ. ಲೋಟನೇ ಹಾಲಲ್ಲ, ಲೋಟದ ಒಳಗೆ ಹಾಲಿದೆ. ಈ ಮಾತು ಅರ್ಥ ಮಾಡಿಕೊಂಡಾಗ ಎಲ್ಲರ ಒಳಗೆ ಪರಮಾತ್ಮ ಇದ್ದಾನೆ. ಅನುಸಂಧಾನ ಇದ್ದ ಯಾರೋ ಒಂದು ನೀರು ಕೇಳಿದ್ರು ಕೊಟ್ಟುಬಿಟ್ಟ ಕೃಷ್ಣಾರ್ಪಣ ಅಂದ. ಯಾಕೆ? ಒಳಗೆ ದೇವರಿದ್ದಾರಲ್ಲ, ಪುಣ್ಯ ಬಂತು. ಅದೇ ರೀತಿ ಊಟ ಹಾಕಿದ ಕೃಷ್ಣಾರ್ಪಣ ಅಂದ. ಇವತ್ತು ಪುಣ್ಯಕ್ಕೆ ಎಲ್ಲ ಊಟಕ್ಕೆ ಕೂತ ಕೃಷ್ಣಾರ್ಪಣ ಅಂತಾರೆ ಹೊರತು ಹೆಸರೇಳಿ ಅವ್ರ ಹೆಸರು ಹೇಳೋದಿಲ್ಲ. ಈ ಆಚಾರ ಅರ್ಪಣ ವಸ್ತು, ಆಚಾರ ಅರ್ಪಣ ವಸ್ತು ಅಂತ ಹೇಳೋದಿಲ್ಲ. ಅದು ಕೃಷ್ಣಾರ್ಪಣ ಅಂತ. ಯಾಕೆ? ಒಳಗೆ ದೇವರಿದ್ದಾನೆ. ಆದ್ದರಿಂದ ಅದು ಬಾಯಿಲಿ ಅಭ್ಯಾಸ ಆಗೋಗ್ಬಿಟ್ಟೆ. ಅಂದ ಒಂದು ಅಭ್ಯಾಸ ಆಗಿದೆ. ಅದು ಅನುಷ್ಠಾನ ತಂದರೆ ಮುಗಿದೋಗುತ್ತೆ ಅಷ್ಟೇ. ಅವರಿಗೆ ಕೊಟ್ಟು ಬ್ಯಾಂಕಿಗೆ ದುಡ್ಡು ಕೊಡ್ತಾರೆ, ಕೊಡೋದು ಕ್ಯಾಶಿಯರ್ ಕೈಲೇ. ಕೊಡೋದು ಹೆಸರು ಕ್ಯಾಶಿಯರ್ ಹೆಸರು ಬರೆದಿರೋದಲ್ಲಿ ಬ್ಯಾಂಕ್ ಹೆಸರು ಬರೆದಿರ್ತಾರೆ. ಕೊಡೋದು ಅವನ ಕೈಲೇ, ಕೊಡೋದು ಬ್ಯಾಂಕಿಗೆ. ಯಾರೋ ಬ್ರಾಹ್ಮಣರಿಗೆ ಕೊಡ್ತಾರೆ, ದೇವರಿಗೆ ಅಂತ ಮುಟ್ಟಿಸ್ತಾರೆ. ಈ ಮಾತು ಅರ್ಥವಾಗಿಬಿಟ್ರೆ ಅದೇ ಪದ್ಧತಿ ಬಂದಿರೋದು. ಬ್ಯಾಂಕ್ ವ್ಯವಹಾರ ಹೇಗೋ, ಸರ್ಕಾರಿ ವ್ಯವಹಾರ ಹೇಗೆ ಮಾಡ್ತೇವೋ ಆ ರೀತಿಯಲ್ಲಿ ಮಾಡ್ತಾನೆ ಹೊರತು ಬೇರೆ ರೀತಿ ವ್ಯವಹಾರ ಮಾಡೋಕ್ಕೆ ಬರೋದಿಲ್ಲ. ಯದಾದಿತ್ಯಗತಂ ತೇಜ ಜಗದ್ಭಾಸಯತೆ ಅಖಿಲಂ ಯಚ್ಚಂದ್ರಮಸಿ ಯಚ್ಚ ಅಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಅಷ್ಟೇ, ಮತ್ತಿನ್ನೂ ಸ್ವಾರಸ್ಯ ಉಂಟು. ಸೂರ್ಯನಲ್ಲಿ ಒಂದು ಸಾಕು ನಮಗೆ, ಚಂದ್ರ ಒಂದು ಸಾಕು. ಅಗ್ನಿಯಲ್ಲಿ ಹಾಗಲ್ಲ. ನಮ್ಮನೆ ಬೆಂಕಿಯಲ್ಲಿ ದೇವರಿದ್ದ, ನಿಮ್ಮನೆ ಬೆಂಕಿಯಲ್ಲಿ ದೇವರಿದ್ದಾನೋ ಇಲ್ವೋ, ಆ ಮನೆ ಬೆಂಕಿ ಎಲೆಕ್ಟ್ರಿಕ್ ಇದರಲ್ಲಿ ಫೈನಲ್ ದೇವರಿದ್ದಾನೋ ಇಲ್ವೋ ಅಂತ ಕೇಳಿದರೆ, ಯಚ್ಚಂದ್ರಮಸಿ ಯಚ್ಚ ಅಗ್ನೌ ಯಚ್ಚ ಅಗ್ನೌ ಯಚ್ಚ ಯಚ್ಚ ಅಂತ ಎರಡು ಸರ್ತಿ ಹೇಳೋದ್ರಿಂದ ಎಲ್ಲೆಲ್ಲಿ ಅಗ್ನಿ ಇದೆ ಅಲ್ಲೆಲ್ಲ ನಾನೇ ಇದ್ದೇನೆ ಅಂತ ಹೇಳಿದರು. ಅದು ಕರೆಂಟ್ದಾಗ್ಬೋದು, ಬೀದ ಇದ್ದದಾಗ್ಬೋದು, ಯಾವ್ದು ಬೇಕಾರಾಗಿರಲಿ, ಒಳಗಿರೋ ಫೈನಲ್ ರೂಪ ನಂದೇನೆ ಹೊರತು ಬೇರೆ ಅಲ್ಲ. ಎಲ್ಲರ ಒಳಗಿರೋದು ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದಕ್ಕೆ ಅಂತರ್ಯಾಮಿ ತತ್ವ ಅಂತ ಹೇಳಿದ್ರು. ಅಂತರ್ಯಾಮಿ ಅದನ್ನೇ. ಧೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ, ಸೂರ್ಯಮಂಡಲ ಮಧ್ಯವರ್ತಿ ಸೂರ್ಯ, ಅವನ ಒಳಗೆ ಭಗವಂತ. ಭಾರತೀಯರ ಒಳ ಮುಖ್ಯ ಪ್ರಾಣ ಅಂತರ್ಗತ ಅಂತ ಎಂಡ್ ಮಾಡದೆ ಹೋದರೆ ಅದು ಮಂತ್ರವೇ ಆಗೋದಿಲ್ಲ. ಈ ರೀತಿ ಹೇಳಿ ಗಾವಾವಿಶ್ಯಚ ಭೂತಾನಿ ಧಾರಯಾಮಿ ಅಹಮೋಜಸ ಪುಷ್ಣಾಮಿ ಚೌಷಧೀ ಸರ್ವಾಹ ಸೋಮೋ ಭೂತ್ವಾ ರಸಾತ್ಮಕ. ತನ್ನ ಮುಂದಿನ ವ್ಯಾಪ್ತಿ ಹೇಳ್ತಾನೆ ಅರ್ಜುನ. ವ್ಯಾಪ್ತಿ ಕೇಳಿಬಿಟ್ಟು ಹದಿನೈದನೇ ಯಾತಕ್ಕೆ ಅಂತ ಅವು ಇಂಪಾರ್ಟ್ ಅವಾಗ ಗೊತ್ತಾಗ್ತದೆ. ಇದೆಲ್ಲ ಸರಿ ಕೃಷ್ಣ, ನೀನು ಬೆಳಕಿನಲ್ಲಿ ಇದ್ದೆ ಅಂತಾಯಿತು. ಭೂಮಿಯೊಳಗೆ ಈ ಭೂಮಿ ಎಲ್ಲರನ್ನು ಧರಿಸಿದ್ದೆ ಅಂತ ತಿಳ್ಕೊಂಡಿದ್ದೀರಿ, ತಪ್ಪು. ಭೂಮಿಯೊಳಗೆ ನಾನಿಂತು ಧರಿಸಿದ್ದೇನೆ ಅಂತ ಹೇಳ್ತಾರೆ. ಗಾಮ್ ಆವಿಷ್ಯ, ಗಾ ಅಂದರೆ ಭೂಮಿ ಅಂತ ಅರ್ಥ, ಗೋ ಅಂದರೆ ಭೂಮಿ ವಾಚಕವಾದದ್ದು. ಭೂಮಿಯೊಳಗೆ ನಾನಿದ್ದು ನಾನು ಜಗತ್ತನ್ನು ಹೊತ್ತಿದ್ದೇನೆ. ಇದು ಪರಮಾತ್ಮ ಹೇಳೋ ಮಾತು. ಗಾಮಾವಿಶ್ಯ ಚ ಭೂತಾನೆ ಧಾರಯಾಮಿ ಅಹಂ ಓಜಸ. ಇದು ಅರ್ಥ ಆಗಬೇಕಾದ್ರೆ ಇಡೀ ಬ್ರಹ್ಮಾಂಡದ ಪರಿಕಲ್ಪನೆ ನಮಗೆ ಗೊತ್ತಾಗಬೇಕು. ಇಡೀ ಬ್ರಹ್ಮಾಂಡವನ್ನು ಪುರಾಣದ ಪ್ರಕಾರ ಶಾಸ್ತ್ರ ಓದ್ದವರಿಗೆ ಗೊತ್ತಿರುತ್ತೆ. ಇಡೀ ಒಂದು ಬ್ರಹ್ಮಾಂಡವನ್ನು ಪೂರ್ತಿಯಾದ ಭೂಮಿಯನ್ನು ಶೇಷದೇವರು ತಮ್ಮ ಸಾವಿರ ಹೆಡೆಗಳಲ್ಲಿ ಒಂದು ಹೆಡೆಯ ಮೇಲೆ ಸಾಸಿವೆ ಕಾಡಿನಷ್ಟು ಆರಾಮವಾಗಿ ಅವರು ಹೊತ್ತಿದ್ದಾರೆ. ಇದು ಫಸ್ಟ್ ಸ್ಟೆಪ್. ಇದು ಎಲ್ಲ ಭೂಮಿಯನ್ನು ಕೂಡ ಶೇಷದೇವರು ತಮ್ಮ ಸಾವಿರ ಹೆಡೆ ಮೇಲೂ ಹೊತ್ತಿಲ್ಲ, ಒಂದು ಹೆಡೆ ಮೇಲಷ್ಟೇ. ಅದು ಭಾರಿ ಹೆವಿಯಾಗಲ್ಲ, ಲೈಟಾಗಿ ಒಂದು ಸಾಸಿವೆ ಕಾಡಂತೆ ಹೊತ್ತಿದ್ದಾರೆ. ಇಡೀ ಶೇಷದೇವರನ್ನು ವಾಯುದೇವರು ಕೂರು ರೂಪದಿಂದ ಹೊತ್ತಿದ್ದಾರೆ. ಆವಕಚ್ಚಪ ರೂಪದಿಂದಲೇ ಅಂಡೋದಕದಿ ಓವಿ ಧರಿಸಿ ಶೇಷ ಮೂರುತಿಯನು. ಇಡೀ ಶೇಷದೇವರ ಒಂದೆಡೆನಲ್ಲ, ಅನಾಮತ್ತ ಶೇಷದೇವರನ್ನೇನೆ ವಾಯುದೇವರು ಕೂರ ರೂಪದಲ್ಲಿ ತಮ್ಮ ಬೆನ್ಮೇಲೆ ಇಟ್ಟುಕೊಂಡಿದ್ದಾರೆ. ಇದು ಶೇಷದೇವರದ್ದು, ವಾಯುದೇವರು ದೊಡ್ಡವರು ಗೊತ್ತಾಯ್ತು. ಈಗ ಇಡೀ ಭೂಮಿಗಿಂತ ಶೇಷದೇವರು ದೊಡ್ಡವರು, ಅವರ ಮೇಲೆ ವಾಯುದೇವರಿದ್ದಾರೆ. ಅವರನ್ನು ಯಾರು ಹೊತ್ತಿದ್ದಾರೆ ಅಂತ ಕೇಳಿದರೆ ಭಗವಂತನಾದ ವಿಷ್ಣು ಕೂರ್ಮೋ ಬೃಹದಂಡ ಓಢ. ಈ ವಾಯುದೇವರನ್ನು ಪರಮಾತ್ಮ ತಾನು ಹೊತ್ತಿದ್ದಾರೆ. ಆತನ ಯಾರು ಹೊತ್ತಿದ್ದಾರೆ? ಯಾರು ಹೊತ್ತಿಲ್ಲ, ತಾನೇ ಇದ್ದಾರೆ. ಅಹಂ ಸರ್ವಸ್ಯ ಪ್ರಭವ. ಆ ಗೊತ್ತಾಯಿತು, ಭೂಮಿನ ಹೊತ್ತಿರೋದು ಯಾರು? ಪರಮಾತ್ಮ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಮೇಲೆ ನೋಡೋದಕ್ಕೆ ಮೇಲೆ ಟಾಪಲ್ಲೇ ಬರ್ತಾರೆ, ಬಸ್ತಿ ದುಡ್ಡು ಕೊಡೋದಿಲ್ಲ, ನಾನು ಟಾಪಲ್ಲಿ ಹಾಕಿದ್ದೀರಿ ಸಾಮಾನು ಅಂತ ಕೇಳಿದರೆ ಆ ಟಾಪಲ್ ಅಂತರಿಕ್ಷದಲ್ಲಿ ನಿಂತು ತಿಲ್ಲೋದು. ಕನಿಷ್ಠನ ಎಲ್ಲಿ ಬರುತ್ತದೆ? ಬಸ್ಸಿಗೆ ಬರುತ್ತೆ. ಬಸ್ಸಿಗೆ ಬಂದರೆ ದುಡ್ಡು ಕೊಡಬೇಕಲ್ಲ, ಮೇಲಿನ ಫ್ಲೋರಿಗೆ ಮೇಲೆ ಕೊಡೋದಿಲ್ಲ, ನಾನು ಕೆಳಗೆ ಮಾತ್ರ ಕೂತ್ರ ಕೊಡ್ತೇನೆ ಅಂತ ಕೇಳಾಗಿಲ್ಲ. ಅದನ್ನು ಎಲ್ಲಿಟ್ಟರು ಬಸ್ಸಿನ ಮೇಲೆ ಭಾರ ಬೀಳೋದು, ಮೇಲಿಟ್ಟರು ಅಷ್ಟೇ, ಒಳಗಿಟ್ಟರು ಅಷ್ಟೇ, ತಲೆ ಹೊತ್ತು ಕೂತ್ಕೊಬಿಟ್ರೆ ಟ್ರಂಕ್ನ ಲಗೇಜ್ ಚಾರ್ಜ್ ಕೊಡಿದ್ರೆ ತಲೆ ಹೊತ್ತು ಕೂರ್ತೇನೆ ಅಂತ ಕೇಳಿದರೆ ನೀರು ದಿನ ಭಾರ ಹೊತ್ತಿರೋದು ಬಸ್ ತಾನೇ? ಎರಡು ಸಮ ಇವನಿಗೆ, ದುಡ್ಡು ಕೊಡಬೇಕು ತಲೆ ಹೊತ್ಕೊಳ್ಬೇಕು, ಎರಡೆರಡು ಮಾಡಬೇಕಷ್ಟೇ. ಅದ್ರ ಬದಲು ಬಸ್ ಮೇಲೆ ಹಾಕಿದರೆ ವಾಸಿ ಅಲ್ಲ. ಅಂದರೆ ಫೈನಲಿ ಬಸ್ ತಾನೇ ಹೊರೋದೀಗ, ಲಗೇಜ್ ಚಾರ್ಜಸ್ ಯಾಕೆ ಕೊಡ್ತಾರೆ ನೋಡಿ. ಆ ತರಹ ಇವತ್ತು ಎಲ್ಲರನ್ನ ಹೊತ್ತಿರೋದು ಪರಮಾತ್ಮ. ಇದು ಗೊತ್ತಾಗದಿದ್ದರೆ ನಾವು ಏನು ಯೋಚನೆ ಮಾಡಿಲ್ಲ, ನಮ್ಮಷ್ಟ ವಿದ್ಯೆ ಅಂತ ತಿಳ್ಕೊಂಡ್ಬಿಟ್ಟಿದ್ರೆ ತಪ್ಪದು. ಭೂಮಿ ಒಂದ್ಸರ್ತಿ ನಡಗಲಿ ಗೊತ್ತಾಗ್ತದೆ, ಇಡೀ ಜಗತ್ತು ತಲ್ಲಣಿಸಿಬಿಡ್ತದೆ ಒಂದ್ಸಲ. ಶ್ರೇಷ್ಠರು ಸ್ವಲ್ಪ ಎಷ್ಟೋ ಹೀಗಂತಾರಂತೆ, ತಲೆ ಕೊಡುತ್ತಾರಂತೆ, ತಮಾಷೆ ಮಾಡ್ತಾರೆ. ಶ್ರೇಷ್ಠರು ಮಧ್ಯೆ ಮಧ್ಯೆ ಭೂಮಿನ ಯಾಕೆ ಅಲ್ಲಾಡಿಸ್ತಾರೆ ಅಂತ ಕೇಳಿದರೆ ರಾಮಾಯಣ ಭಾರಿ ಕೇಳ್ತಾರಂತವ್ರು, ಖುಷಿಯಾಗಿ ತಲೆ ಆಡಿಸ್ಬಿಡ್ತಾರಂತೆ, ಇವ್ರು ಒದ್ದಾಡಿಬಿಡ್ತಾರೆ ಈ ಕಡೆ. ಯಾವ ಥರ ಭಾರಿ ಖುಷಿ ತಲೆ ಆಡಿಸ್ತಾರಂತೆ ಪಾಪ. ಅದಕ್ಕೆ ದೇವ್ರು ಏನು ಮಾಡಿದ್ದಾನೆ ಗೊತ್ತೇನು, ಶ್ರೇಷ್ಠರು ಕಿವಿಲ್ದ ಮಾಡಿಬಿಟ್ಟಿದ್ದಾನಂತೆ. ಯಾಕಂದರೆ ಕೇಳಿ ಕೇಳಿ ಮತ್ತು ಪೂರ್ತಿ ಬಿಡಿಸ್ಬಿಟ್ರೆ ಕಷ್ಟ ಅಂತ ಹೇಳಿಬಿಟ್ಟು ಪರಮಾತ್ಮ ತಮಾಷೆ ಮಾಡ್ತಾರೆ ಕವಿಗಳಷ್ಟು. ಇನ್ನೇನು ಅರ್ಥ ಅಲ್ಲ ಅದಕ್ಕೆ, ತಮಾಷೆ ಮಾಡ್ತಾರೆ. ರಾಮಾಯಣ ಕೇಳಿದ ಭಾರಿ ಚೆನ್ನಾಗಿ ತಲೆ ಆಡಿಸಿಬಿಟ್ರೆ ಭೂಮಿ ಉಡ್ಕೊಂಡು ಹೋಗಿಬಿಟ್ರೆ ಕಷ್ಟ ಆಮೇಲೆ ಅಂತ ಹೇಳಿಬಿಟ್ಟು ಆ ಥರ ಮಾಡಿದ್ದಾರೆ. ಹಾವಿ ಕಿವಿ ಯಾತಕ್ಕಿಲ್ಲ ಅನ್ನೋದಕ್ಕೆ ಕವಿ ಕೊಟ್ಟ ಕಾರಣ ಅದು. ಅರ್ಥ ಮಾಡಿಕೊಂಡ್ರೆ ಎಷ್ಟು ಪ್ರೋಸೆಸ್ ಇದೆ ಗೊತ್ತಾ, ಇಲ್ಲಿ ಬೆಳಕು ಬಂದಿದೆ ಅಂದರೆ ಎಷ್ಟು ಬೆಳಕಿನ ಖರ್ಚಿದೆ ಗೊತ್ತಾ. ಇದು ವೈರ್ ಕನೆಕ್ಷನ್ ನೋಡಬೇಕು, ಇಲ್ಲಿಂದ ಬಂತು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು, ಶರಾವತಿ ನೀರಿಲ್ಲ ನಿಮಗೆ ಕರೆಂಟ್ ಇಲ್ಲ, ಏನು ಸಂಬಂಧ ಇದು ನೋಡೋದಕ್ಕೆ? ಅರ್ಥನೇ ಆಗೋದಿಲ್ಲ. ಅವಾಗ ಅರ್ಥ ಆಗುತ್ತೆ, ಕರೆಂಟ್ ಹೇಗೆ ಬರುತ್ತೆ ಗೊತ್ತಿದ್ದರೆ ಅರ್ಥ ಆಗುತ್ತೆ. ಮಳೆ ಬಂದಿಲ್ಲ ಅಲ್ಲಿ ಅರ್ಧ ಗಂಟೆ ಪವರ್ ಕಟ್ ಅಂತ ಹೇಳಿಬಿಡು. ಏನು ಸುಸನೆ ಮಳೆ ನಿನ್ನೆ ಬಂತಲ್ಲ, ಇಲ್ಲಿ ಬಂದಿರೋ ಎಲ್ಲೋ ಬಂದರೂ ಉಪಯೋಗ ಇಲ್ಲಯ್ಯ, ಎಲ್ಲಿ ಬರಬೇಕು ಅಲ್ಲಿ ಬಂದಿಲ್ಲ, ಅದಕ್ಕೆ ಇಲ್ಲ. ಅದು ಮಳೆ ನೀರು ಕರೆಂಟ್ ಹೇಗೆ ಬರುತ್ತೆ ಗೊತ್ತಿದ್ದವನಿಗೆ ಅದರ ಇಂಪ್ಯಾಕ್ಟ್ ಹೇಗೆ ಗೊತ್ತಾಗ್ತದೋ. ಇವತ್ತು ಆ ರೀತಿಯಲ್ಲಿ ದೇವರಿಂದ ನಾವು ಹೇಗೆ ಬದುಕಿದ್ದೇವೆ ಅನ್ನೋ ತತ್ವವನ್ನು ಮನಗಾಣಬೇಕಾಗ್ತದೆ. ಗಾಮಾವಿಶ್ಯಚ ಭೂತಾನಿ ಧಾರಯಾಮಿ ಅಹಂ ಓಜಸ ಪುಷ್ಣಾಮಿ ಚೌಷಧಿ ಸರ್ವಾಹ ಸೋಮೋ ಭೂತ್ವಾ ರಸಾತ್ಮಕ. ಇವತ್ತು ಎಷ್ಟು ಔಷಧಿಗಳಿವೆ, ಸಸ್ಯಗಳಿವೆ, ಅವೆಲ್ಲ ಸುಮ್ಸುಮ್ಮನೆ ಬೆಳೆಯೋದಿಲ್ಲ, ಚಂದ್ರನ ಬೆಳಕು ಬೇಕೇ ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಚಂದ್ರನಿಗೆ ವನಸ್ಪತಿ ಶಾಂತ ಹೆಸರು, ವನಸ್ಪತಿ ಶಾಂತಿ ಚಂದ್ರನಿಗೆ ಹೆಸರು. ಯಾವುದೇ ಸಸ್ಯದ ಬೆಳವಣಿಗೆಗೆ ಚಂದ್ರ ಬೇಕೇ ಬೇಕು ಅಂತ ಶಾಸ್ತ್ರ ಹೇಳೋದು. ಚಂದ್ರನ ಬೆಳಕಿಗೆ ತುಂಬ ಒಂದು ಪುಷ್ಟಿ ಕೊಡೋ ಶಕ್ತಿ ಇದೆ ಅಂತೆ ವನಸ್ಪತಿಗಳೆಲ್ಲ ಕೂಡ. ಆ ಚಂದ್ರನಿಗಿಲ್ಲ, ಚಂದ್ರನೊಳಗೆ ನಾನಿದ್ದೇನೆ ಅಂತ ಹೇಳ್ತಾನೆ ಮತ್ತೆ ಪರಮಾತ್ಮ. ಅಂದರೆ ಬೆಳಕು ಕೊಡೋದಕ್ಕೆ ಚಂದ್ರ, ಬೆಳೆಸಲಿಕ್ಕೂ ಚಂದ್ರ. ಅಲ್ಲೂ ರೂಪದಿಂದ ಇದ್ದೇನೆ, ಇಲ್ಲೂ ಒಂದು ರೂಪದಿಂದ ಇದ್ದೇನೆ, ಇಲ್ಲದವರೆ ಆಗ್ತಿರಲಿಲ್ಲ. ಎಲ್ಲ ಸಸ್ಯಗಳು ಬೆಳೆಯೋದು ಚಂದ್ರನಿಂದ. ಅದಕ್ಕೆ ನಮ್ಮಲ್ಲಿ ಏನು ಪದ್ಧತಿ ಬಂತು ಗೊತ್ತೇನು? ಅನ್ನಕ್ಕೆ ಅಭಿಮಾನಿ ದೇವತೆ ಯಾರು ಅಂದರೆ ಚಂದ್ರ ಅಂತ ಹೇಳಿದ್ದಾರೆ. ಅನ್ನಕ್ಕೆ ಅಭಿಮಾನಿ ದೇವತೆ ಚಂದ್ರ. ಯಾತಕ್ಕೆ? ಎಲ್ಲ ವನಸ್ಪತಿಗಳು ಒಟ್ಟಾಗಿ ಏನಂತ ತಿಂತೇವೆ ನಾವೀಗ. ಇವತ್ತು ಸಾಮಾನ್ಯವಾಗಿ ಅನ್ನಕ್ಕೆ ಏನು ಮಾಡೋ ಅಂತ ಕೇಳ್ತಾನೆ ಮನುಷ್ಯ. ಅನ್ನ ಶಬ್ದಕ್ಕೆ ಏನು ಗೊತ್ತೇನು ಅರ್ಥ ಇದಕ್ಕೆ? ಅನ್ನ ಅಂದರೆ ಅಕ್ಕಿ ಅನ್ನನೇ ಅನ್ನ ಅಂತ ಅರ್ಥ ಅಲ್ಲ, ಫುಡ್ ಅಂತ ಅರ್ಥ ಅದಕ್ಕೆ. ಕರೆದಿರ್ತಾರೆ ಕೆಲಸ ಇಲ್ಲ, ಬ್ರೆಡ್ಗೆ ಏನು ಮಾಡೋದು ಅಂತ ಹೇಳ್ತಾರೆ. ಬ್ರೆಡ್ಡಾಗಿ ತಿಂತೀರಿ ಚಪಾತಿ ತಿನ್ನಿರಿ ಅಂತ ಹೇಳಿದರೆ ಬ್ರೆಡ್ಡಿಗೆ ಚಪಾತಿ ಅದಲ್ಲ, ಬ್ರೆಡ್ಡಲ್ಲ ಆಹಾರ ಅಂತ ಅರ್ಥ ಅದಕ್ಕೆ. ಇವತ್ತು ಅನ್ನಕ್ಕೆ ಚಂದ್ರ ಯಾತಕ್ಕೆ ಅಂತ ಕೇಳಿದರೆ ಎಲ್ಲ ಸಸ್ಯಗಳನ್ನು ಒಟ್ಟಾಗಿ ತೊಗೊಂಡು ಬಿಟ್ಟಾಗ ಸಸ್ಯ ವೃದ್ಧಿಗೆ ಯಾರು ಬೇಕು? ಚಂದ್ರ ಬೇಕು. ಅದಕ್ಕೆ ಅನ್ನದಲ್ಲಿ ಚಂದ್ರ ಇದ್ದಾನೆ ಅಂತ ಹೇಳಿದ್ದಾರೆ. ಅಲ್ಲಿ ಯಾವ ರೂಪ ಇದೆ? ನಾನು ಬೆಳೆಸ್ತೇನೆ ಅಂತ ಪರಮಾತ್ಮ ಹೇಳಿದ. ಕೇಶವನ ರೂಪದಲ್ಲಿ ಪರಮಾತ್ಮ ಅಲ್ಲಿದ್ದಾನೆ. ಹೀಗೆ ನಾರಾಯಣನಾಗಿ ಸೂರ್ಯನೊಳಗೆ, ಧನ್ವಂತರಿಯಾಗಿ ಚಂದ್ರನೊಳಗೆ, ಪರಶುರಾಮನಾಗಿ ಅಗ್ನಿಯೊಳಗೆ, ಅದೇ ರೀತಿಯಲ್ಲಿ ಪರಮಾತ್ಮ ಈ ಸೋಮನೊಳಗೆ. ಈ ಬೆಳೆಸಬೇಕಾದರೆ ಸ್ವತಃ ಪರಮಾತ್ಮ ಕೇಶವ ರೂಪದಿಂದ ಇದ್ದಾನೆ. ಇವೆಲ್ಲ ಅರ್ಥ ಮಾಡಿಕೊಂಡು ಹೊಸ ಸೈನ್ಸ್ ಇದು ಒಂದು. ಇವತ್ತು ಯೋಚನೆ ಮಾಡ್ತಾ ಹೊರಟ್ರೆ ಹೇಗೆ ಎಲ್ಲವೂ ಸೈನ್ಸ್ ಅಂತ ನಮಗೆ ಗೊತ್ತಿದೆ. ಈ ಶಾಸ್ತ್ರವೇ ಸೈನ್ಸ್ ಅಂತ ತಿಳ್ಕೊಂಡಿಲ್ಲ ಅಂಬೋದೇ ನಮ್ಮ ದೊಡ್ಡ ದುರಂತ. ಬೇರೆ ಎಲ್ಲ ಸೈನ್ಸ್ಗಳು ಕೂಡ ಬೇರೆ ವಿಷಯದ ಬಗ್ಗೆ ಮಾತಾಡ್ತವೆ, ಶಾಸ್ತ್ರ ಡೈರೆಕ್ಟ್ ನಮಗೆ ಕನೆಕ್ಟೆಡ್ ಆಗಿ ಮಾತಾಡ್ತವೆ. ನಮ್ಮ ದೇಹದ ಬಗ್ಗೆ, ನಮ್ಮ ಪ್ರಪಂಚದ ಬಗ್ಗೆ, ನಾವು ಆರಾಧನೆ ಮಾಡೋ ದೇವರ ಬಗ್ಗೆ ಶಾಸ್ತ್ರ ಮಾತಾಡೋದ್ರಿಂದ ಅಧ್ಯಾತ್ಮ ಅಂತ ಹೇಳ್ತಾರೆ. ಆತ್ಮನಿಗೆ ಕನೆಕ್ಟ್ ಆದರೆ ಅಧ್ಯಾತ್ಮ, ನಮಗೆ ಕನೆಕ್ಟ್ ಆಗಿದ ವಿಚಾರ ಮಾತಾಡೋದ್ರಿಂದ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ಅಂತ ಕರೀತಾರೆ. ಉಳಿದೆಲ್ಲ ಡಿಸ್ಕನೆಕ್ಟೆಡ್ ಆದ್ದರಿಂದ ಆ ವಿದ್ಯೆ ಇದ್ದರೂ ಪರವಾಗಿಲ್ಲ, ಹೋದರೂ ಪರವಾಗಿಲ್ಲ, ಬಟ್ ಇದು ಮಾತ್ರ ಇರಲೇಬೇಕು. ಇದರ ವೈಶಿಷ್ಟ್ಯ ಎಷ್ಟು ಪರಮಾತ್ಮ ವರ್ಣನೆ ಮಾಡ್ತಾ ಮುಂದೆ ಹೇಳುತ್ತಾನೆ. ಇಷ್ಟೇ ಅಲ್ಲ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹ ಆಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಮುಂದಿನ ಶ್ಲೋಕ ಈ ಊಟದ ವಿಚಾರ ಬಂತು, ಅದಕ್ಕೆ ಊಟಕ್ಕಿಂತ ಮುಂಚೆ ಹೇಳೋ ಪದ್ಧತಿ ಬರಲಿಕ್ಕೆ ಇದು ಕಾರಣ ಆಯಿತು. ಗೊತ್ತಾಗಿದೆ ನಾಳೆ ದಿವಸ ಈ ಶ್ಲೋಕದ ಅರ್ಥ ಏನು, ಮುಂದೆ ದ್ವಾಮ್ಯವು ಪುರುಷವು ಲೋಕೆ ಅನ್ನೋ ಶ್ಲೋಕಗಳು. ಅಷ್ಟು ನಾಳೆ ಮಂಗಳ ಆದ್ದರಿಂದ ಬೇಗ ಶುರುವಾಗುತ್ತೆ. ಆರೂವರೆಗೆ ಪ್ರಾರಂಭ ಮಾಡಿ ಎಂಟರ ಒಳಗೆ ಮುಂದಿರತಕ್ಕಂಥ ಸುಮಾರು 7 ಶ್ಲೋಕಗಳನ್ನು ಪರಮಾತ್ಮ ಏನಂತ ಹೇಳ್ತಾನೆ, 15ನೇ ಅಧ್ಯಾಯದ ಒಟ್ಟು ಸಂದೇಶ ಏನು ಎಂಬುದನ್ನು ನೋಡ್ತಾ ನಾಳೆಗೆ ಪ್ರವಚನ ಮಾಲಿಕೆ ಮೊದಲೇ ಹೇಳಿದಂತೆ ಮುಕ್ತಾಯವಾಗುತ್ತೆ, ಮಂಗಳವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು ಅಂತ ಹೇಳ್ತೇನೆ. ನಿನ್ನೆ ಉಗಾಭೋಗಗಳು ಪುಸ್ತಕ ಅನೇಕರು ಸಿಕ್ಕಲಿಲ್ಲ ಅಂತ ಹೇಳಿದರು, ಇವತ್ತು ಮತ್ತೆ ತರಿಸಿದೆ, ಬೇಕಾದರೂ ತಗೊಳ್ಬಹುದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ.
ಮಂಗಳ ಕಾರ್ಯಕ್ರಮ ಇವತ್ತಿನ ನಮ್ಮ 15ನೇ ಚಾಪ್ಟರ್ ಭಗವದ್ಗೀತೆ ನಡೀತಾ ಇದೆ. ಈ ಮಂಗಳ ಕಾರ್ಯಕ್ರಮದಲ್ಲಿ ಮೊದಲು ವೇದಘೋಷ, ನಮ್ಮ ರಮಾನಂದ ದೇವಸ್ಥಾನದ ಅರ್ಚಕರಾದ ರಮಾನಂದ ಭಟ್ ಹತ್ರ.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಅಥಾ ದೇವಾವಂದನ ಯಥಾ ವಿಷ್ಣುರ ಅವಿಚಕ್ರಮೇ ಪೃಥಿವ್ಯಾ ಸಪ್ತಧಾಮಭಿ ಇದಂ ವಿಷ್ಣುರ್ವಿಚಕ್ರಮೇ ತ್ರೇದಾನಿ ದದೇ ಪದ ಸಮೋಳ್ಳಮಸ್ಯ ಪಾಂ ಸುರೇ ತ್ರಿಣಿ ಪದ ವಿಚಕ್ರಮೇ ವಿಷ್ಣುರ್ಗೋಪಾದಾಭ್ಯಃ ಅಥೋ ಧರ್ಮಾಣಿ ಧಾರಯನ್ ವಿಷ್ಣು ಕರ್ಮಾಣಿ ಪಶ್ಯತ ಯತ ಆವ್ರತಾನಿ ಪಶ್ಪಸೆ ಇಂದ್ರಸ್ಯ ಯುಜ್ಯ ಸಖಾ ತದ್ವಿಷ್ಣು ಪರಮಂ ಪದಂ ಸದಾ ಪಶ್ಯಂತಿ ಸೂರಯಃ ದಿವಿ ಏವ ಚಕ್ಷುರಾತತಂ ತದ್ವಿಪ್ರಾಸೋ ವಿಪನ್ಯವಾ ಜಾಗ್ರವಾಂ ಸಸ್ಸಮಿಂಧತೆ ವಿಷ್ಣುರ್ಯತ್ ಪರಮಂ ಪದ. ಓಂ ಸ್ವಸ್ತಿ.
ಪ್ರಾರ್ಥನೆ. ಪ್ರಾರ್ಥನೆಯಲ್ಲಿ ಶ್ರೀಮತಿ ರತ್ನ ಮತ್ತು ಶ್ರೀಮತಿ ಕಳಾ ಅವರಿಂದ ಪ್ರಾರ್ಥನೆ.
ಅಂಬೇ ಗಾಲಿ ಕುತಲಿ ಬಂದ ಗೋವಿಂದ, ಅಂಬೇ ಗಾಲಿ ಕುತಲಿ ಬಂದ ಗೋವಿಂದ, ಅಂಬುಜನಾಭನು ದಯದಿಂದ ಎಮ್ಮ ಮನೆಗೆ, ಅಂಬೇ ಗಾಲಿ ಕುತಲಿ ಬಂದ ಗೋವಿಂದ, ಜಲಚರ ಜಲವಾಸ ಧರಣಿಧರ ಮೃಗರೂಪ, ಜಲಚರ ಜಲವಾಸ ಧರಣಿಧರ ಮೃಗರೂಪ, ನೆಲ ನಳೆದು ಮೂರಡಿ ಮಾಡಿ ಬಂದ ಕುಲನಾಶ ವನವಾಸ ನವನೀತ ಚಾರ ನಿವಾ, ಕುಲನಾಶ ವನವಾಸ ನವನೀತ ಚಾರ ನಿವಾ, ಲಲನೆಯರ ವ್ರತ ಭಂಗ ಲಲನೆಯರ ವ್ರತ ಭಂಗ ವಾಹನ ತುರಂಗ, ಅಂಬೇ ಗಾಲಿ ಕುತಲಿ ಬಂದ ಗೋವಿಂದ, ನಿರಪೋಕನು ಗಿರಿಯ ನೆಹಗಿದರಣಿಯ ತಂದು ನರ ಮೃಗ ಬಳಿ ಬಂದ, ಕೊರಳು ಗೈದ ಶರ ಮುರಿದು ಒರಳೆಳೆದು ನಿರವಾಣಿ ಹಯಹತಿ, ಶರ ಮುರಿದು ಒರಳೆಳೆದು ನಿರವಾಣಿ ಹಯಹತಿ, ಪುರಂದರ ವಿಠಲ ಪುರಂದರ ವಿಠಲ ಮನೆಗೆ ತಾ ಬಂದ, ಅಂಬೇ ಗಾಲಿ ಕುತಲಿ ಬಂದ ಗೋವಿಂದ, ಅಂಬುಜನಾಭನು ದಯದಿಂದ ಎಮ್ಮ ಮನೆಗೆ, ಅಂಬೇ ಗಾಲಿ ಕುತಲಿ ಬಂದ ಗೋವಿಂದ ಬಂದ ಗೋವಿಂದ.
ಇವಾಗ ಆಚಾರ್ಯರಿಗೆ ದೇವಸ್ಥಾನದ ಪರವಾಗಿ ಒಂದು ಸನ್ಮಾನ, ಸಣ್ಣ ಸನ್ಮಾನ ಕಾರ್ಯಕ್ರಮ. ನಾವು ಪ್ರವಚನ ಕೇಳಿದ್ವಿ. ಆಚಾರ್ಯರು ನಮ್ಮನ್ನು ಒಂದು ವೈಕುಂಠನೇ ತೋರಿಸಿದ್ರು, ವೈಕುಂಠ ವರ್ಣನೆ ಅದು ಆಚಾರ್ಯರು ತೋರಿಸಿದ್ದು ನಮಗಿದು. ನಾವು ಅದನ್ನು ಜೀವನದಲ್ಲಿ ಕೇಳಿ ತಿಳ್ಕೊಳ್ಳೋದೇ ಒಂದು ನಮಗೊಂದು ಇದು ಅಷ್ಟೇ, ಇಲ್ಲ ನೀವೆಲ್ಲ ಕೇಳಿದ್ದೀರ. ಆಚಾರ್ಯದು ಇವತ್ತಿನ ಮಂಗಳ ಕಾರ್ಯಕ್ರಮನ ಇನ್ನೂ ಹೇಳಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ಆಚಾರನ ಕೇಳ್ಕೊಳ್ತೀನಿ. ನಾಳೆಯಿಂದ ನಮ್ಮ ದೇವಸ್ಥಾನದಲ್ಲಿ ಶರನ್ನವರಾತ್ರಿ ಉತ್ಸವ ನಡೆಯುತ್ತೆ. ಈ ಶರನ್ನವರಾತ್ರಿಯಲ್ಲಿ 9 ದಿನ ನಮ್ಮದು ಕಾರ್ಯಕ್ರಮ ಇದೆ. ಹತ್ತು ನಾಳೆಯಿಂದ ಐದನೇ ತಾರೀಕುವರೆಗೂ ಎಲ್ಲರೂ ದಯವಿಟ್ಟು ದಿನಾಲೂ ಅಲಂಕಾರ ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ, ದಿನಾಲೂ ಬರಬೇಕು. ಯಾರಾದರೂ ಕಾಣಿಕೆ ಕೊಡೋರು ರಾಮರಾವ್ ಅಂತ ನಮ್ಮ ದೇವಸ್ಥಾನದಲ್ಲಿದ್ದಾರೆ, ಯಾರಾದರೂ ಕೊಟ್ಟರೆ ಕಾಣಿಕೆ ಕೊಟ್ಟು ರಸೀದಿ ತೊಗೋಬೇಕು ಅಂತ ನಿಮ್ಮೆಲ್ಲರಿಗೂ ಕೇಳ್ಕೊಳ್ತೀನಿ. ಇವತ್ತಿನ ನಮ್ಮ ದೇವ ಆಚಾರನ ಪ್ರತಿದಿನಾಲೂ ಕಾರಲ್ಲಿ ಕರ್ಕೊಂಬಂದು ದೇ ಅವ್ರಿಗೆ ನಮ್ಮ ಇದು ನಮ್ಮ ಪ್ರವಚನಕ್ಕೆ ಅವರೊಂದು ನಾಂದಿ ಮಾಡಿರೋ ಮಂಜುನಾಥ್ಗೆ ನಮ್ಮ ಆಚಾರ್ಯರಿಗೆ ಆಚಾರ್ಯರಿಂದ ಒಂದು ಸಣ್ಣ ಸಣ್ಣ ಮಂಜುನಾಥ್ ಬರಬೇಕು ಅಂತ ಬನ್ನಿ ಮಂಜುನಾಥ್.
ಯೋಂತ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾತೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಜಯತ್ಯಜೋಖಂಡಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ. ಜಯತ್ಯಜೋ ಅಕ್ಷೀಣಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿ ಪ್ರತತಃ ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶಚಂದ್ರಮಃ. ಜಯತ್ಯ ಸಂಖ್ಯೋರುಬಲಾಂಬುಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವಃ ಸದಾ ಸದಾತ್ಮಜ್ಞನದೀಭಿರಾಪ್ಯಃ ಕೃಷ್ಣಾವತಾರೋ ಹರಿರೇಕಸಾಗರಃ. ಯೋ ವಿಪ್ರಲಂಭ ವಿಪರೀತ ಮತಿ ಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥ ಮುನಿವರ್ಯಮಹಂ ನಮಾಮಿ. ವಾಣಿತೇ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವದಾ. ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೆ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಗಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೋತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಯೇ ಗುರೂನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ ಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಗುಣಗಣ ನಿಲಯಂ ಪತಿಂ ರಮಾಯಾಃ ಜಗದಘ ದಹನಂಚ ವಾಸವೀ ಸೂನುಂ ಮುನಿಕುಲ ತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರುಮಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹಂ. ಪರಮ ಪವಿತ್ರವಾದ ಶ್ರೀಮದ್ಭಗವದ್ಗೀತೆ ಲೋಕೋತ್ತರವಾಗಿರ್ತಕ್ಕಂಥ ಕೃತಿ. ಗಾತ್ರದಲ್ಲಿ ಅದಕ್ಕಿಂತ ಚಿಕ್ಕದಾಗಿರ್ತಕ್ಕಂಥ ಅಧ್ಯಾತ್ಮದ ಗ್ರಂಥ ಮತ್ತೊಂದು ಸಿಕ್ಕೋದೇ ಇಲ್ಲ. ಅಷ್ಟು ಚಿಕ್ಕದಾಗಿರ್ತಕ್ಕಂಥ ಕೃತಿ ಅದು. ಇನ್ನು ಅರ್ಥದಲ್ಲಿ ಅದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಮತ್ತೊಂದು ಗ್ರಂಥ ಸಿಗೋದಿಲ್ಲ. ಅಷ್ಟು ದೊಡ್ಡದಾಗಿರತಕ್ಕಂಥ ಕೃತಿ. ವಾಮನ ತ್ರಿವಿಕ್ರಮ ಅಂತ ಭಗವಂತನ ಎರಡು ರೂಪಗಳನ್ನು ಕೇಳ್ತೇವೆ. ವಾಮನ ರೂಪ ಚಿಕ್ಕದು, ತ್ರಿವಿಕ್ರಮ ರೂಪದಷ್ಟು ದೊಡ್ಡದಿಲ್ಲವೇ ಇಲ್ಲ. ಅದೆರಡು ಬೇರೆ ಅಲ್ಲ, ಒಬ್ಬನೇ ಭಗವಂತನ ಎರಡು ರೂಪಗಳಷ್ಟೇನೆ. ಭಗವದ್ಗೀತೆಯ ಹಿರಿಮೇಂದ್ರ ಅಂಥದ್ದು. ಶ್ರೀಮದ್ ಭಗವದ್ಗೀತೆ ಶಬ್ದಶಃ ವಾಮನ, ಅರ್ಥದ ದೃಷ್ಟಿಯಿಂದ ಅದು ತ್ರಿವಿಕ್ರಮ. ಜಗತ್ತಿನ ಜನ ಎಲ್ಲ ಅದನ್ನು ಓದಿ ಓದಿ ಇನ್ನೂ ಸಹ ಅರ್ಥ ಹೇಳಿದ್ದು ಕಡಿಮೆ, ಪೂರ್ತಿ ನಮಗೆ ತಿಳಿದಿಲ್ಲ ಅನ್ನೋ ಭಾವನೆಯನ್ನೇ ವ್ಯಕ್ತಪಡಿದ್ದಾರೆ ಹೊರತು ಯಾರೂ ಸಹ ಭಗವದ್ಗೀತೆಯಲ್ಲಿ ಇಷ್ಟೇ ಇರೋದು ಅಂತಕ್ಕಂಥ ಭಾವನೆ ಹೊಂದಲಿಕ್ಕೆ ಶಕ್ಯವೇ ಇಲ್ಲದಿರತಕ್ಕಂಥ ಕೃತಿಯ. ಆ ದೃಷ್ಟಿಯಲ್ಲಿ ಭಗವದ್ಗೀತೆಗೆ ವಿಶ್ವದ ಅಧ್ಯಾತ್ಮ ಗ್ರಂಥಗಳಲ್ಲೇ ಅಗ್ರಸ್ಥಾನ ಅನ್ನೋದನ್ನು ನಾವು ಗಮನಿಸಬೇಕು. ಅಂಥ ಗ್ರಂಥವನ್ನು ಭಗವಂತ ಅರ್ಜುನಿಗೆ ಉಪದೇಶವನ್ನು ಮಾಡಿ ಆ ಮೂಲಕವಾಗಿ ವಿಶ್ವಕ್ಕೇನೆ ಅತ್ಯಂತ ಅಮೂಲ್ಯವಾದ ಸಂದೇಶವನ್ನು ಕೊಟ್ಟಿದ್ದಾನೆ. ಆ ಸಂದೇಶದ ಶ್ರವಣ ದೇಹದಲ್ಲಿ ನಮ್ಮ ಜೀವನವನ್ನು ಅತ್ಯಂತ ಯಶಸ್ವಿಯಾಗಿ ಬಾಳಲಿಕ್ಕೆ ಸಾಧ್ಯ ಮಾಡ. ಭಗವದ್ಗೀತೆಯ ತತ್ವಗಳನ್ನು ಕೇಳಿ ಯಾರು ಬದುಕ್ತಾರೆ ಅವರಿಗೆ ಜೀವನದಲ್ಲಿ ಒಳ್ಳೆಯ ಧೈರ್ಯ, ವಿಶ್ವಾಸ, ಸ್ಥೈರ್ಯ, ಭರವಸೆ ಎಲ್ಲ ಬರುತ್ತೆ. ಮತ್ತು ಪರಲೋಕದೊಳಗೆ ವಿಶೇಷವಾದಂಥ ಆನಂದವನ್ನು ಹೊಂದಲಿಕ್ಕೆ ಸಾಧ್ಯ. ಇಹ ಪರ ಇವತ್ತು ಜಗತ್ತಿನ ಯಾವ ಕೋರ್ಸುಗಳು ಕೂಡ ಪರಲೋಕದಲ್ಲಿ ಅವಕಾಶ ಇದೆ ಯಾರು ಹೇಳೋಕ್ಕೆ ಸಿಕ್ಕೇ ಇಲ್ಲ. ಯಾವ ವಿದ್ಯೆಯ ಬಗ್ಗೆಯೂ ಪ್ರಾಸ್ಪೆಕ್ಟ್ಸ್ ಹೇಳ್ಬೇಕಾದ್ರೆ ಸತ್ ಮೇಲೂ ಭಾರಿ ಉಪಯೋಗ ಅಂತ ಯಾರು ಹೇಳೋದಕ್ಕೆ ಹೋಗೋದಿಲ್ಲ. ಇವತ್ತು ಅಧ್ಯಾತ್ಮಕ್ಕೆ ಮಾತ್ರ ಶಕ್ತಿ ಇರು ಅಂದರೆ ಮರಣಾನಂತರವನ್ನು ಹಿಂಬಾಲಿಸಿ ಬರತಕ್ಕಂಥ ಒಂದು ಅಮೋಘವಾಗಿರತಕ್ಕಂಥ ಶಕ್ತಿ ಅಧ್ಯಾತ್ಮದ್ದು. ಮತ್ತು ಅಧ್ಯಾತ್ಮದ ಒಂದು ಸಾರ ಸರ್ವಸ್ವ ಭಗವದ್ಗೀತೆ. ಇವತ್ತು ಸಹ ಅಷ್ಟೇ, ಭಗವದ್ಗೀತೆಯನ್ನು ಎಷ್ಟೋ ಜನ ಅತ್ಯಾಧುನಿಕರು ನಾವು ದೇವರನ್ನೇ ಒಪ್ಪೋದಿಲ್ಲ ಅಂತ ಹೇಳ್ತಿದ್ದ ಜನ ಭಗವದ್ಗೀತೆಯನ್ನು ಕೇಳಿದ ಮೇಲೆ ಇದನ್ನು ಚಿಕ್ಕ ವಯಸ್ಸಿನಲ್ಲಿ ಕೇಳಲಿಲ್ವಲ್ಲ ಅಂತ ಕೊರೆಯದವರಿದ್ದಾರೆ. ಮೊದಲು ಕೇಳಿದರೆ ಎಷ್ಟೋ ಜೀವನದಲ್ಲಿ ಮಾರ್ಪಾಟು ಆಗ್ತಾ ಇತ್ತು. ಅಲ್ಲಿ ಬರತಕ್ಕಂಥ ಜಿತೇಂದ್ರಿಯತ್ವ, ಚಿತ್ತಪ್ರಜ್ಞತ್ವ, ಭಗವಂತನ ಹಿರಿಮೆ, ಲೋಕಗಳ ಒಂದು ವೈಭವ, ವಿಭೂತಿಗಳ ಕಲ್ಪನೆ, ಒಂದೊಂದು ಕೂಡ ಮನುಷ್ಯನ ಜೀವನವನ್ನು ತುಂಬ ವಿಕಾಸಗೊಳಿಸ್ತಕ್ಕಂತಹ ತತ್ವಗಳು. ಅಷ್ಟು ಶ್ರೇಷ್ಠವಾದ ಕೃತಿ ಇದು. ಒಂದು ಅಧ್ಯಾತ್ಮ ಗ್ರಂಥ ಲೌಕಿಕರಿಗೆ ಮುಟ್ಟೋದು ಕಷ್ಟ. ಲೌಕಿಕ ಗ್ರಂಥ ಅಧ್ಯಾತ್ಮವಾಗಿರೋದು ಅಸಂಭವ. ಆದರೆ ಭಗವದ್ಗೀತೆ ಎರಡೂ ಆಗಿರೋದು ಅದರ ಅಸಾಧಾರಣವಾದಂಥ ಹಿರಿಮೆ. ಅದಕ್ಕೆ ಕ್ಷತ್ರಿಯ ರೂಪದಲ್ಲಿ ಭಗವಂತ ಹೇಳುತ್ತಾನೆ. ಕ್ಷತ್ರಿಯ ಅಡ್ಮಿನಿಸ್ಟ್ರೇಟರ್ಸ್ ಆದ್ದರಿಂದ ಅವ್ರ ಉಪಯೋಗಕ್ಕೆ ಬರುತ್ತೆ ಅಂತ ಅರ್ಥ. ಕೇಳೋದೆಲ್ಲ ಯಾರು ಕೇಳ್ತಾ ಇದ್ದಾರೆ? ಋಷಿ ಮುನಿಗಳೆಲ್ಲ ವೇದವ್ಯಾಸ ರೂಪದಿಂದ ಭಗವಂತ ಋಷಿ ರೂಪದಿಂದ ಬರೀತಾ ಇದ್ದಾನೆ, ಬ್ರಾಹ್ಮಣ ರೂಪದಿಂದ ಬರಿತಾ ಇದ್ದಾನೆ, ಕ್ಷತ್ರಿಯ ರೂಪದಿಂದ ಹೇಳ್ತಾ ಇದ್ದಾನೆ. ಅಂದರೆ ಎಲ್ಲರಿಗೂ ಬೇಕಾದ ಕೃತಿ ಶ್ರೀಮದ್ ಭಗವದ್ಗೀತೆ ಅಂತ ಹೇಳೋದು ಮೇಲ್ನೋಟದಲ್ಲೇ ಗೊತ್ತಾಗ್ತಕ್ಕಂಥ ಅಂಶ. ಅದರಲ್ಲಿ ಮೊದಲ ಷಟ್ಕದಲ್ಲಿ ತತ್ವಜ್ಞಾನದ ಉಪಾಯವನ್ನು ಹೇಳ್ತಾ ಎರಡನೇ ಷಟ್ಕದಲ್ಲಿ ತತ್ವಜ್ಞಾನದ ಸ್ವರೂಪವನ್ನು ಭಗವಂತ ಹೇಳಿ, ಮೂರನೇ ಷಟ್ಕ ಮತ್ತು ಕೊನೆಯ ಷಟ್ಕದೊಳಗೆ 12-13 ಅನಂತರ 13-14 ಎರಡನ್ನು ಕಳೆದ ಬಾರಿ ನೋಡಿದ್ದೇವೆ ಈಗಾಗಲೇ. 13ರಲ್ಲಿ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ ಅದಕ್ಕೆ ಹೆಸರು. 14ನೇದರಲ್ಲಿ ಗುಣತ್ರಯ ವಿಭಾಗ ಯೋಗ, ನಮ್ಮದೇ ದೇಹದಲ್ಲಿ ಪ್ರಕೃತಿಯ ಮೂರು ಗುಣಗಳು ಯಾವ ರೀತಿಯಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇವೆ ಎಂಬುದನ್ನು ತಿಳಿಸ್ತಾ, 15ನೇ ಅಧ್ಯಾಯದಲ್ಲಿ ಜಗತ್ತನ್ನು ಒಂದು ಅದ್ಭುತವಾದ ವೃಕ್ಷ ಅಂತ ಕರೆದಿದ್ದ. ಊರ್ಧ್ವ ಮೂಲ ಮಥಶಾಖಂ ಅಶ್ವತ್ಥಂ ತಾಹುರವ್ಯಯಂ ಛಂದಾಂಶಿ ಯಶ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಇವತ್ತು ಜಗತ್ತನ್ನು ಅರ್ಥ ಮಾಡಿಕೊಂಡ್ರೆ ಅವ್ರು ಒಳ್ಳೆ ವೇದಬಲ್ಲವನಾಗ್ತಾನೆ ಅಂತ ಹೇಳಿದ್ದೆ. ಜಗತ್ತನ್ನು ಅರ್ಥ ಮಾಡಿಕೊಡ್ಬೇಕು. ಜಗತ್ತನ್ನು ಅರ್ಥ ಮಾಡಿಕೊಳ್ಳೋದು ಅಂದರೆ ಬರೀ ಜಗತ್ತನ್ನು ಎಷ್ಟು ಅರ್ಥ ಮಾಡಿಕೊಂಡ್ರೆ ಜಗತ್ತನ್ನು ಅರ್ಥ ಮಾಡ್ಕೊಂಡಾಗಲ್ಲ, ಆದರೆ ಜಗನ್ನಾಥನಾದ ಭಗವಂತನ ಸಮೇತ ಅರ್ಥ ಮಾಡಿಕೊಂಡಾಗ ಅದು ಅರ್ಥ ಮಾಡಿಕೊಂಡಂತೆ ಲೆಕ್ಕ. ಒಂದು ಆಫೀಸ್ ಗೊತ್ತು ಅಂದರೆ ಬಿಲ್ಡಿಂಗ್ ಗೊತ್ತಿದ್ದರೆ ಆಫೀಸ್ ಗೊತ್ತಿದ್ದಾಗಲ್ಲ, ಅಲ್ಲಿ ಅಧಿಕಾರಿ ಗೊತ್ತಿದ್ದರೆ ಅವು ಗೊತ್ತು ಅಂತ ಹೇಳಿದ್ದೆ. ಅಧಿಕಾರಿ ಗೊತ್ತಿದ್ದರೆ ಗೊತ್ತೇ ಹೊರತು ಇಲ್ಲದೆ ಹೋದರೆ ವೆಹಿಕಲ್ ಯಾರಿಗೂ ಗೊತ್ತಿಲ್ಲ. ಡ್ರೈವಿಂಗ್ ಗೊತ್ತಿದ್ದನಿಗೆ ಅದು ಪೂರ್ತಿ ಗೊತ್ತು, ಉಳಿದ್ರೆ ಕುಡೋದಕ್ಕೆ ಗೊತ್ತೇ ಹೊರತು ನಡೆಸೋದಕ್ಕೆ ಗೊತ್ತಿಲ್ಲ. ಡ್ರೈವರಿಗೆ ಎರಡೂ ಗೊತ್ತು. ಆ ಥರ ಇವತ್ತು ವಿಶ್ವವನ್ನು ತಿಳ್ಕೊಳ್ಳೋದು ಅಂದರೆ ವಿಶ್ವೇಶನಾದ ಭಗವಂತನ ಹಿರಿಮೆಯ ಮೂಲಕ ತಿಳ್ಕೊಳ್ಬೇಕೇ ಹೊರತು ಯಾಂತ್ರಿಕವಾದ ತಿಳುವಳಿಕೆಯನ್ನು ತಿಳುವಳಿಕೆ ಅಂತ ಕರೆಯೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಂಡು ತರಕಾರಿ ಅಂಗಡಿಗೆ ಹೋಗ್ತಾನೆ, ತರಕಾರಿ ನೋಡಿ ಚೆನ್ನಾಗಿ ತೊಗೊಳಕ್ಕೆ ನೋಡ್ತಾನೆ, ಯಾರೂ ಇಲ್ಲ, ಹುಡುಕ್ತಾನೆ ತಕ್ಷಣನೇ. ಸಂಬಂಧಪಟ್ಟವ್ರು ಯಾರು ಹಾಗೆ ತೊಗೊಳಕ್ಕೆ ಸಾಧ್ಯ ಇಲ್ಲ, ಕಳ್ಳನಾಗ್ತಾನೆ ತೊಗೊಂಡ್ರೆ. ಆ ದುಡ್ಡಿಟ್ಟು ತೊಗೊಳಕ್ಕೆ ಬರೋದಿಲ್ಲ, ಈ ದುಡ್ಡು ಎಷ್ಟೊಂದು ಯಾರಿಗೆ ಗೊತ್ತಿ ಮತ್ತೆ ಸಾಧ್ಯ ಇಲ್ಲ. ತೀರಾ ಕಾಲು ಬರಲ್ಲ ಮುಂದೆ ಹೋಗಬೇಕೆ ಹೊರತು ಪ್ರಾಮಾಣಿಕನಾದವನು ಏನೋ ಮಾಡೋಕ್ಕೆ ಬರೋದಿಲ್ಲ. ಅಂದರೆ ತರಕಾರಿ ನಾವು ತೊಗೊಳ್ಬೇಕಾದ್ರೆ ಇವತ್ತು ಸಂಬಂಧಪಟ್ಟವ್ರು ಯಾರು ಅಂತ ಕೇಳ್ತೇವೆ. ಬೌದ್ಧಿಕಿನ ಮೌಲ್ಯಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ಈ ಜಗತ್ತಿನ ಸ್ವಾಮಿ ಯಾರು, ಅದಕ್ಕೆ ಊರ್ಧ್ವ ಮೂಲಂ ಅಂತಲೇ ಪ್ರಾರಂಭ. ಎಲ್ಲರಿಗಿಂತ ಮೇಲಿರತಕ್ಕಂಥ ಭಗವಂತ ವಿಶ್ವಕ್ಕೆ ಆಶ್ರಯನಾಗಿದ್ದಾನೆ, ವಿಶ್ವಕ್ಕೆ ಕಾರಣನಾಗಿದ್ದಾನಾಗಿದ್ದರಿಂದ ಅಲ್ಲಿಂದ ಶುರು ಮಾಡಬೇಕು ತಿಳ್ಕೊಳ್ಬೇಕಾದ್ರೆ. ಯಾರು ನೋಡ್ತಾರೆ, ಇವ್ರು ಗೊತ್ತಾ ಅಂದರೆ ಗೊತ್ತು ಹೇಗೆ ಅಂತ ಹೇಳ್ತಾರೆ. ಇವ್ರ ಅಪ್ಪ ಗೊತ್ತಾ, ಅವ್ರ ಹೆಸರು ಹೇಳ್ತಾರೆ, ಅವ್ರ ಮಗ ಓ ಗೊತ್ತಾಯ್ತು ಅಂತ ಹೇಳ್ತಾರೆ. ಅವನು ಈ ದೌನ ನಿಂತಿರ್ತಾನೆ ಗೊತ್ತಿಲ್ಲ ಅಂತಾರೆ, ಅವ್ರ ಅಪ್ಪ ಹೆಸರು ಹೇಳಿದ ತಕ್ಷಣ ಗೊತ್ತಾಯ್ತು ಅಂತ ಹೇಳ್ತಾರೆ. ಇದು ವಿಶೇಷ. ಅಂದರೆ ತಂದೆಯ ಮೂಲಕ ಮಗನನ್ನು ತಿಳಿಯೋದು ಲೋಕದಲ್ಲಿ ಕಂಡಂಥ ಒಂದು ತತ್ವ. ಅಂದರೆ ಇವತ್ತು ತಂದೆ ಮೂಲಕ ಮಗನನ್ನು ಅರ್ಥ ಮಾಡ್ಕೋತಾರೆ ಅಂದರೆ ಜಗತ್ತಿನ ತಂದೆಯಾದ ಭಗವಂತನ ಮೂಲಕ ಜಗತ್ತನ್ನು ತಿಳಿಬೇಕೇ ಹೊರತು ಬೇರೆ ದಾರಿ ಅದಕ್ಕಿಲ್ಲ ಅಂತ ತಿಳ್ಕೊಂಡ್ರೆ ಸರಿ. ಅಷ್ಟು ಹೇಳಿ ಜಗತ್ತಿನ ವೈಭವ ಎಷ್ಟು ಅಂತ ತಿಳಿಸ್ತಾ, ಜಗತ್ತು ಯಾತಕ್ಕಿದೆ ಅಂದರೆ ಜಗತ್ತು ಅಸಾರ, ಪರಮಾತ್ಮ ಸಸಾರ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ಅಶ್ವತ್ಥಮೇಧಂ ಸುವಿರೂಢ ಮೂನಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವ. ದೇವ್ರ ಬುದ್ಧಿ ಯಾತಕ್ಕೆ ಕೊಟ್ಟಿದ್ದಾನೆ, ಸಾರಾಸಾರ ವಿವೇಕವನ್ನು ಹೊಂದಲಿಕ್ಕೋಸ್ಕರ. ಯಾವುದರಲ್ಲಿ ಸಾರ ಇದೆ ಯಾವುದರಲ್ಲಿ ಸಾರ ಇಲ್ಲ, ನಿಮಗೆ ತಟ್ಟೆ ಬೇಕೇ ಬೇಕು. ಎಲೆ ಹಿಡ್ಕೊಂಡು ಕೂತು ಬಿಡ್ತಾನೆ, ತಮಾಷೆ ಎಲೆ ತಿನ್ನೋದಿಲ್ಲ. ಅನ್ನ ಮಾತ್ರ ತಿಂತಾರೆ, ಎಲೆ ತಿನ್ನೋದಿಲ್ಲ. ಎಲೆ ತಿಂದರೆ ಪಶು ಅಂತಾರೆ, ಎಲೆ ತಿಂದರೆ ಪಶು, ಅನ್ನ ತಿಂದರೆ ಮನುಷ್ಯ. ಇವತ್ತು ಹಾಗೆ ಜಗತ್ತು ಎಲೆ ಇದ್ದ ಹಾಗೆ ಭಗವಂತ ಅನ್ನಂ ಅನ್ನಂ ಅನ್ನಾದ ಏವಚ. ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನನ್ನು ಅನ್ನ ಅಂತಲೇ ಕರೆದಿರು. ಯಾವಾಗ ಭಗವಂತನ ತಿಳಿತೇವೆ ಆಗ ನಮ್ಮ ಜೀವನ ಸಾರ್ಥಕ. ಅದು ಭೋಜನ, ಅನ್ನ ತಿಂದರೆ ಭೋಜನ, ಪರಮಾತ್ಮನ ತಿಳ್ಕೊಂಡ್ರೆ ಅದು ಜೀವನ. ಈ ದೃಷ್ಟಿಯಿಂದ ನಾವು ದೇವರನ್ನು ತಿಳಿದೇ ಇರತಕ್ಕಂಥ ಜೀವನ ಜೀವನವೇ ಅಲ್ಲ, ಅದೊಂದು ಜೀವನ್ಮೃತರು ಅಂತ ಕರೆದಿದ್ದಾರೆ. ಸಂಸಾರ ವಿಷಪಾನೇನ ಏ ಮೃತಾಹ ಪ್ರಾಣಿನೋ ಭುವಿ ಅಮೃತಾಯ ಸ್ಮೃತಸ್ತೇಷಾಂ ಕೃಷ್ಣಾಮೃತ ಮಹಾರ್ಣವ. ಆಚಾರ್ಯರ ಮಾತು, ಭಗವಂತನನ್ನು ತಿಳಿದು ಯಾರು ಬದುಕಿದ್ದಾರೆ ಅವರು ಮನುಷ್ಯರಲ್ಲ, ಅವರು ಪಶುಗಳು ಅಂತ ಕರೆದಿದ್ದಾರೆ, ಪಶುಗಳು. ಈ ದೃಷ್ಟಿಯಲ್ಲಿ ತತಃಪರಂ ತತ್ ಪರಿಮಾರ್ಗಿತವ್ಯಂ ಯಸ್ಮಿನ್ ಗತ ನಾನಿ ವರ್ತಂತಿ ಭೂಯ. ಸದಾ ಯೋಚನೆ ಮಾಡ್ತಿರಬೇಕು ಯಾವ ದಾರಿಯಲ್ಲಿ ಹೋದರೆ ನಾವು ಹಿಂದಕ್ಕೆ ಬರೋದಿಲ್ಲ. ಹಿಂದಕ್ಕೆ ಬರೋದಿಲ್ಲ ಅಂದರೆ ನಾವು ಮತ್ತೆ ಮೇಲೆ ಹೋದರೆ ಕೆಳಗಿಳಿಯೋದಿಲ್ಲ ಅಂತ, ಪತನ ಹೊಂದೋದಿಲ್ಲ ಅಂತ ಅರ್ಥ. ಪತನ ಹೊಂದೋದಿಲ್ಲೋ ಅಂಥ ಸ್ಥಳಕ್ಕೆ ಹೋಗಬೇಕು. ಹೋದ ಹಾವು ಏಣಿ ಆಟ ಆಡ್ತಾರೆ ನೋಡಿ, ಮೇಲಕ್ಕೆ ಹೋಗ್ತಾನೆ ಹೋಗಿಬಿಟ್ರೆ ಗೆದ್ದ, ಮೇಲೆ ಅಷ್ಟೇ ಹೋಗಿರ್ತಾನೆ ಒಂದು ಹಾವು ಸರ್ರ ಅಂತ ಕೆಳಗೆ ಬಿಡ್ತಾನೆ. ಹಾಗಾಗಬಾರದು ಮತ್ತೆ. ಅಲ್ಲಿ ಯಾವಾಗ ನಾವು ಭಗವಂತನನ್ನು ತಲುಪಿ ವಿಷ್ಣುವನ್ನು ತಲುಪ್ತೇವೆ ಅಲ್ಲಿ ಬೀಳೋ ಭಯ ಇಲ್ಲ. ಅದಕ್ಕಿಂತ ಮುಂಚೆ ಇನ್ನು ರಿಸ್ಕ್ ಇದ್ದಿದ್ದೇನೆ, ಬ್ರಹ್ಮಲೋಕಕ್ಕೆ ಹೋದರೂ ಕೂಡ ಭಯ ತಪ್ಪಿದ್ದಲ್ಲ. ಅದಕ್ಕೆ ಆ ಬ್ರಹ್ಮ ಭುವನ ಲೋಕಾಹ ಪುನರಾವರ್ತಿ ನೋಡ್ಜುನ. ಇದನ್ನು ಭಗವಂತ ಸ್ಪಷ್ಟಪಡಿಸಿದ್ದಾನೆ. ಸದಾ ಯೋಚನೆ ಮಾಡ್ತಿರಬೇಕು ನಾವು, ಯಾವುದು ಜಗಳಾಡಬೇಕು ಅನಿಸುತ್ತೆ ತಕ್ಷಣ ಭಗವಂತ ಹೇಳುತ್ತಾನೆ, ಯಸ್ಮಿನ್ ಗತ ನ ನಿವರ್ತಂತೆ ಹೂ. ಯೋಚನೆ ಮಾಡಿ, ಇದರಿಂದ ಏನು ಸಾಧಿಸ್ತೀರಿ ನೀವು, ಬಿಟ್ಟುಬಿಡಿ ಇದನ್ನೆಲ್ಲ ಕೂಡ, ತಕ್ಷಣ ಅದು ಗಮನ ಕೊಡಿ. ಬಸ್ಸಲ್ಲಿ ಕುಡಿದವನಿರ್ತಾನೆ, ರಾತ್ರಿ 12 ಗಂಟೆ ಆಗಿರುತ್ತೆ, ಏ ಓಡಾಡ್ತಿರ್ತಾನೆ, ಉಳಿದವರೆಲ್ಲ ಏನು ಮಾರಾಯ ಒಂದು ಮೊದಲು ಬೇಗ ಹೋಗಬೇಕಾಗಿದೆ ನಾವು ಅಂತ ಎಲ್ರಿಗೂ ಕೂಡ. ನನಗೆ ಈ ಸೀಟ್ ಬೇಕು ಅಂತ ಕೇಳ್ತಾನೆ, ಕೂತ್ಕೊಂಡು ಮೊದಲು ಕೂಡುವ ಅಂತ ಹೇಳ್ತಾನೆ, ಕೂಡಿಸಿಬಿಡ್ತಾನೆ ಅವನು, ಯಾತಕ್ಕೆ ಗೊತ್ತೇನು ಇವ್ರು ಕೂತ್ರೆ ನಾವು ಮುಂದೆ ಹೋಗ್ಲಿಕ್ಕೆ ಬರ್ತದೆ ಅಂತ. ಇಲ್ಲಿ ಹೋಗ್ಲಿಕ್ಕೆ ಬಿಡದೇ ಇಲ್ಲ ಅವನು, ಕೊನೆಗೆ ನಿಂತರೂ ಪರವಾಗಿಲ್ಲ, ಪ್ರಯಾಣ ಮುಖ್ಯ. ಈ ಗುರಿ ನಮಗಿದ್ರೆ ಜೀವನದಲ್ಲಿ ಮನುಷ್ಯ ಎಷ್ಟು ದಿವಸ ಮಹಾ ಬದುಕಿರ್ತಾನೆ, ಸಿಟಿ ಬಸ್ಸಲ್ಲಿ ಎಷ್ಟೊತ್ತು ಕೂತಿರ್ತಾನೆ,
ಎಷ್ಟು ಬರಬೇಕ ನೋಡಿದ್ರೆ ಇಡೀ ನೋಡ್ತಿರ್ತಾನೆ ಅಲ್ಲೇ ಈ ಸಿಟಿ ಬಸ್ ಎಲ್ಲ ಅಟ್ಲೀಸ್ಟ್ ಕೊನೆ ಪಟ್ಟಾನೆ ಸ್ಟೇಷನ್ ಬರೋವರೆಗೆ ಕೂತಿರಬಹುದು. ಜೀವನದಲ್ಲಿ ಯಾವಾಗ ಹೋಗ್ತಾನೋ ಗೊತ್ತಿಲ್ಲ, ಈಗಿದ್ದ ಹೋದ ಅಂತ ಹೇಳ್ಬಿಡ್ತಾರೆ ಮುಗಿದೋಗಿತ್ತಲ್ಲಿ. ಸಿಟಿ ಬಸ್ನಲ್ಲಿ ಲೈಫಿಗಿಂತ ಟೆಂಪರರಿ ಲೈಫು ಈ ಜಗತ್ತಿನಲ್ಲಿರೋದು. ಸರಿಯಾಗಿ ಬದುಕಿರು 100 ವರ್ಷ, 100 ವರ್ಷ 90 ಮೇಲೆ ಹೇಗೆ ಬದುಕಿರ್ತಾನೆ, 80 ಮೇಲೆ ನೋಡಿದರೆ ಬದುಕಿದ್ದು ಏನು ಉಪಯೋಗ ಅಂಬ ಬದುಕಿರ್ತಾನೆ, ಬರೀ ಹಾಸಿಗೆ ಅಂತಕೊಂಡಿರ್ತಾನೆ, ಏನು ಪ್ರಯೋಜನ ಅದರಿಂದ? ಅಂದಮೇಲೆ ಅದು ಲೆಕ್ಕಕ್ಕೆ ಬರೋದಿಲ್ಲ. ಆ್ಯಕ್ಟಿವ್ ಲೈಫ್ ಅಲ್ಲ ಅದು, ಒಂದು ಸಾರ್ಥಕವಾದ ಲೈಫ್ ಮನುಷ್ಯನಿಗಿರೋದು ಎಷ್ಟು ತುಂಬ ಕಡಿಮೆ. ಅಷ್ಟರಲ್ಲಿ ಸದಾ ಕಾಲ ಯೋಚನೆ ಮಾಡಬೇಕು. ತತಃ ಪರಂ ತತ್ ಪರಿಮಾರ್ಜಿತವ್ಯಂ ಯಸ್ಮಿನ್ ಗತಾನ ನಿವರ್ತಂತೆ ಭೂಯ. ಬಸ್ ಹತ್ಬೇಕಾದ್ರೆ ಇಲ್ಲಿಂದ ಡೆಲ್ಲಿಗೆ ಹೋಗಬೇಕು, ಆದಷ್ಟು ಹೇಗೆ ನೋಡ್ತಾರೆ ಡೈರೆಕ್ಟ್ ಟ್ರೈನ್ ಹುಡುಕ್ತಾನೆ ಆದಷ್ಟು ಕೂಡ. ಮತ್ತೆ ಚೇಂಜ್ ಮಾಡೋದಂದರೆ ಭಾರಿ ಪದ್ಧತಿ ಅಂತ ಹೇಳ್ತಾನೆ, ಚೇಂಜ್ ಮಾಡೋದು ಭಾರಿ ಕಷ್ಟ. ಡೈರೆಕ್ಟ್ ಇದ್ದಷ್ಟು ಮಧ್ಯೆ ಊಟ ಇಲ್ಲದೆ ಹೋಗಬೇಕಾಗುತ್ತೆ, ಪರವಾಗಿಲ್ಲ. 2-3 ಕಡೆ ಸ್ಟಾಪ್ ಮಾಡ್ಕೊಂಡು ಹೋಗೋದಕ್ಕಿಂತ 3-4 ಟ್ರೈನ್ ಬಂದು ಒಂದೇ ಸ್ಟ್ರೇಟ್ ಹೋಗಿದ್ರೆ ಉಪವಾಸ ಇದ್ರೂ ಆಯ್ತು, ಹೋಗಿಬಿಟ್ರಾಯ್ತು ಅಂತ ಹೇಳ್ತಾರೆ. ಅದಕ್ಕೆ ಆದಷ್ಟು ಕೂಡ ನೇರವಾದಂಥ ಪದ್ಧತಿ ಹಿಡಿಬೇಕು. ಆ ನೇರ ಪದ್ಧತಿ ಅಂದರೆ ಒಂದೇ, ಮಾಮುಪೇತ್ಯತ ಕೌಂತೇಯ ಪುನರ್ಜನ್ಮ ನವಿತ್ಯತೆ. ನಾನು ಹಿಡಿದ್ರೆ ಎಂದೂ ಭಯ ಇಲ್ಲ. ಈ ದೃಷ್ಟಿಯಲ್ಲಿ ಇರೋದು ಬರೀ ತಿಳ್ಕೊಳ್ಳೋದು ಒಂದು ಭಾಗ, ಮುಂದೆ ಸಾಧನೆ ಮಾಡಬೇಕು. ನಿರ್ಮಾನ ಮೋಹ ಜಿತಸಂಗ ದೋಷಾ ಅಧ್ಯಾತ್ಮ ನಿತ್ಯಾ ವಿನಿವೃತ್ತ ಕಾಮಾ ದ್ವಂದ್ವೈರ್ವಿಮುಕ್ತಾ ಸುಖ ದುಃಖ ಸಂಜ್ಞೈ ಗಚ್ಚಂತ್ಯ ಮೂಢಾ ಪದಮವ್ಯಯಂ ತತ್. ಮಾನ ಮೋಹ ಎಲ್ಲವನ್ನು ಗೆಲ್ಲಬೇಕು ಮನುಷ್ಯ. ಅವನ ಬೆಳವಣಿಗೆ ಅಡ್ಡಿಯಾಗೋದು ಅದೇನೆ, ಬೇಷ್ಟು ಗೆಟ ಹುಟ್ಟು ಅಂತ ಒಂದು ದಿವಸ ಅಂದರು, ಹೋಮ್ವರ್ಕ್ ಮಾಡ್ಕೊಂಡು ಮಧ್ಯೆಲ್ಲ ಗೆಟ ಹುಟ್ಟು ಅಂದರು, ಸಿಟ್ಟು ಬಂದು ಹೋಗೇಬಿಟ್ಟೆ ಮನೆ ಬರಲೇ ಇಲ್ಲ, ಮತ್ತೆ ಲಾಸ್ ಯಾರಿಗೆ? ಅವನಿಗೇನೆ, ಮತ್ತು ಜನ್ಮದಲ್ಲೇ ಪಾಸ್ ಆಗೋ ಕತೆ ಮುಗಿದೋಯ್ತು ಅವನು. ಮತ್ತೆ ಹೋಗಿ ಮರುದಿವಸ ಹೋಗ್ತಾನೆ, ಸಾರಿ ಅದು ಮಾಡ್ಕೊಂಬಂದಿದ್ದೇನೆ ಅಂತ ಹೇಳ್ತಾನೆ, ನಾಳೆಯಿಂದ ಹಾಗೆ ಮಾಡೋದಿಲ್ಲ ಅಂತಾನೆ. ಫಲಿತಾಂಶ ಏನು? ಮೇಷ್ಟ್ರಿಗೆ ಉಪಯೋಗ ಅಲ್ಲ, ಅವನಿಗೆ ಉಪಯೋಗ. ಮೇಷ್ಟ್ರಿಗೆ ಹುಡುಗ ಕಡಿಮೆ ಆದರೆ ಖುಷಿ ಆಯ್ತು ಅಷ್ಟೇ, ಏನು ಉಪಯೋಗ ಇಲ್ಲ. ಆದರೆ ಅವ್ನು ಮಾಡಿದಾಗ ಎಷ್ಟು ಖುಷಿಯಾಗುತ್ತೆ. ಇವತ್ತು ನಾವೇನಾದರೂ ದೇವರನ್ನು ಆರಾಧನೆ ಮಾಡೋದಿಲ್ಲ ಅಂದರೆ ನಷ್ಟ ನಮಗೆ ಹೊರತು ದೇವರಿಗಲ್ಲ, ಇದು ಅರ್ಥ ಮಾಡ್ಕೋಬೇಕು. ಆದ್ದರಿಂದ ಅಲ್ಲಿ ಹೇಗೆ ಅವಮಾನ ಎಲ್ಲ ಸಹಿಸ್ತಾನೆ ನೋಡಿ, ಸಹಿಸ್ತಾನೆ ಅವನು ಮೇಷ್ಟ್ರು. ಆದರೆ ಒಳ್ಳೆಯದಕ್ಕೆ ಕೆಡ್ತಾನೆ ಅಂತ ಭಾವನೆ ಹೇಗಿರುತ್ತೋ, ನಮ್ಮ ಜೀವನದಲ್ಲಿ ಸುಖ ದುಃಖಗಳನ್ನು ಗೆಲ್ಲಬೇಕು, ಸಹಿಸಬೇಕು, ಸಹಿಸಿ ಮುಂದೆ ಹೋಗಬೇಕು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಿರ್ಮಾನ ಮೋಹ ಜಿತಸಂಗ ದೋಷಾಹ ಅಧ್ಯಾತ್ಮ ನಿತ್ಯಾಹ ವಿನಿವೃತ್ತ ಕಾಮಾಹ. ಅಧ್ಯಾತ್ಮ ಯಾವುದೋ ಒಂದು ಕೆಲವು ದಿವಸಗಳ ಕೆಲವು ಕ್ಷಣಗಳ ಒಂದು ಸಿದ್ಧಾಂತವಾಗಬಾರದು. ನಿತ್ಯಾಹ 24 ತಾಸು ಇರಬೇಕು. ಕೈಕಾಲು 24 ತಾಸು ಉಪಯೋಗಿಸೋದಿಲ್ಲ, ಅದಿರುತ್ತೆ ಉಪಯೋಗಿಸೋದಿಲ್ಲ, ಉಸಿರು ಹಾಗಲ್ಲ. ಪ್ರತಿ ಕ್ಷಣನೂ ಆಡ್ತಾನೆ ಇರಬೇಕು. ಉಸಿರನ್ನು ಬಿಟ್ಟ ಅಂದರೆ ಇವನು ಪ್ರಾಣಾಯಾಮ ಬಿಟ್ಟ ಅಂತ. ಉಸಿರು 24 ತಾಸು ಉಸಿರು ನಮ್ಮ ನಂಟು ಹೇಗಿದೆಯೋ ಅಧ್ಯಾತ್ಮ ಉಸಿರು ಬಿಡದು. ಯಾವ ಹುದ್ದೆಯೂ ವಿದ್ಯೆ ಕೂಡ ಉಸಿರಲ್ಲ, ಅದಕ್ಕೆ ಅಂಗಗಳಿದ್ದಾಗಷ್ಟೇ. ಪ್ರಧಾನವಾದ ವಸ್ತು ಅಂದರೆ ಅಧ್ಯಾತ್ಮವೇ. ಆ ದೃಷ್ಟಿಯಲ್ಲಿ ಅದಕ್ಕೆ ಗಮನ ಕೊಡಬೇಕು. ಗಚ್ಚಂತ್ಯ ಮೂಢಾಹ ಪದಮವ್ಯಯಂ ತತ್. ಇಷ್ಟೆಲ್ಲ ಮಾಡಿದ್ದಕ್ಕೆ ತುಂಬ ಕಷ್ಟಪಡ್ತೇವಲ್ಲ ಅಂತ ಕೇಳಿದರೆ ಪ್ರಯೋಜನ ಎಷ್ಟು ದೊಡ್ಡದಿದೆ ನೋಡಿ. ಪದಮವ್ಯಯಂ ತತ್, ನಾಶವಿಲ್ಲದ ಫಲ ಸಿಗಬೇಕಾದರೆ ಸಾಮಾನ್ಯನಾದ ಒಂದು ನಾಶವಿಲ್ಲದ ಫಲ ಸಿಗಬೇಕಾದರೆ ತುಂಬ ಸಾಧನೆ ಮಾಡಿರಬೇಕು. ಅದು ಸಾಧ್ಯ ಈ ರೀತಿ ಮಾಡಿದರೆ ಅಂಥೇಳಿ. ಮುಂದೆ ಅಲ್ಲಿ ಹೋದರೆ ಏನು ಮಹಾ ಇರುತ್ತೋ ಏನು ಗತಿಯೋ ಅಂತ ಕೇಳಿದರೆ ವೈಕುಂಠ ವರ್ಣನೆ ಮಾಡಿದ್ದಾರೆ. ನ ತದ್ಭಾಸಯತೆ ಸೂರ್ಯ ನ ಶಶಾಂಕೋ ನ ಪಾವಕಃ. ಅಲ್ಲಿ ಸೂರ್ಯನ ಬೆಳಕಿಲ್ಲ, ಚಂದ್ರನ ಬೆಳಕಿಲ್ಲ, ಅಗ್ನಿಯ ಬೆಳಕಿಲ್ಲ. ಯದ್ಗತ್ವಾರ ನಿವರ್ತಂತೆ ತದ್ಭಾವ ಪರಮಂ ಮಮ. ಅದನ್ನು ಮೀರಿದ ಬೆಳಕಿದೆ, ಅದೆಲ್ಲದರ ಮೇಲಿರ್ತಕ್ಕಂಥ ಬೆಳಕಿದೆ. ಆದ್ದರಿಂದ ಏನಾಗುತ್ತೆ, ಕತ್ತಲೆ ಹೆಸರೇ ಇಲ್ಲ. ಶುಕ್ಲಪಕ್ಷ ಕೃಷ್ಣಪಕ್ಷ ಮತ್ತು ಮೋಕ್ಷದಲ್ಲಿ ಗ್ರಹಣ ಬರೋದಿಲ್ಲ, ಮತ್ತೆ ಮುಂದೆ ಗ್ರಹಣ ಬರುತ್ತೆ. ಗ್ರಹಣ ಇಲ್ಲ, ಅದಿಲ್ಲ, ಏ ಹೆಸರೇ ಇಲ್ಲ, ಮೋಡ ಇಲ್ಲ, ಮಳೆ ಬರಲಿಲ್ಲ ಅಂತಿಲ್ಲ, ಬಂತು ಹೆಚ್ಚು ಬಂತು ಅಂತಿಲ್ಲ, ಹೆಸರೇ ಇಲ್ಲ. ನಿಮಗೆ ಹೇಗೆ ಬೇಕೋ ಹಾಗಿರುತ್ತೆ.